ಸ್ತನು ಕಿನ್ವತೆ ಏಕಹಾಯನ ಆಸೀನು ಕ್ರಿಯಮಾಣೋ ವಿಹಾಯಸ ದೈತ್ಯೇನ ಯಶ್ಚುಡಾವರ್ತಂ ಅಹನ್ ಕಂಠಗ್ರಹಾತುರಂ ಕ್ವಚಿತ್ ಹಯ್ಯಂಗವೈಸ್ತೈನ್ಯೇ ಮಾತ್ರಾಬದ್ಧವುರೂಖಲೆ ಗಚ್ಚಂತರ್ಜುನಯೋರ್ಮಧ್ಯೆ ಬಾಹುಭ್ಯಾಂ ತೌ ಅಪಾತಯತ್. ಕ್ವಚಿತ್ ಒಮ್ಮೆ ಹಯ್ಯಂಗವಸ್ತೈನ್ಯೆ, ಹಯ್ಯಂಗವ ಅಂದರೆ ಬೆಣ್ಣೆ, ಹಯ್ಯಂಗವಸ್ತೈನ್ಯ ಬೆಣ್ಣೆ ಕದ್ದಾಗ ಮಾತ್ರಾಬದ್ಧ ಉಲೂಖಲೆ, ಉಲೂಖಲ ಹೊರಡಿಗೆ ಮಾತ್ರಾಬದ್ಧ ಯಶೋದೆಯಿಂದ ಕಟ್ಟಲ್ಪಟ್ಟವನಾಗಿ ಗಚ್ಚನ್ ಎಳೆದೊಯ್ಯುತ್ತ ಅರ್ಜುನಯೋರ್ಮಧ್ಯೆ ಅರ್ಜುನ ವೃಕ್ಷಗಳ ಮಧ್ಯದೊಳಗೆ ಬಾಹುಭ್ಯಾಂ ತನ್ನ ತೋಳುಗಳಿಂದನೇ ತವ್ ಅಪಾತ ಅವ್ರು ಬಿಡಿಸಿಬಿಟ್ಟ. ಎಂಥ ದೊಡ್ಡ ಮರಗಳು ಅವನು ಬಿಡಿಸಿಬಿಟ್ಟ, ಇದೊಂದು ಆಶ್ಚರ್ಯನೇ. ಒಳೇ ಸಂಚಾರಯನ್ ವತ್ಸಾನ್ ಸರಾಮೋ ಬಾಲಕೈರ್ವೃತ ಹಂತು ಕಾಮಂ ಬಕಂ ದೋರ್ಭ್ಯಾಂ ಮುಖತೋ ಅರಿಮಪಾಟಯತ್. ಈಗ ಪ್ರಕಾಶರವತಿ ಹೇಳ್ತಾರೆ. ಈಗ ಈ ಅಧ್ಯಾಯ ಒಂದು ಓದಿಬಿಟ್ರೆ ಇಷ್ಟೊತ್ತು ಅನುವಾದ ಆದಾಗಾಯ್ತು. ಕೃಷ್ಣಾವತಾರದ ಕಥೆಯ ಸಂಗ್ರಹ ಅನುವಾದ. ಮನೆ ಸಂಚಾರಯನ್ ವತ್ಸಾನ್, ಸಂಚರನ್ ಬೇರೆ ಸಂಚಾರಯನ್ ಬೇರೆ. ಸಂಚರನ್ ಅಂದರೆ ಓಡಾಡುತ್ತ, ಸಂಚಾರಯನ್ ಓಡಿಸುತ್ತ, ಎತ್ತುಗಳನ್ನು ಓಡಾಡಿಸಿ ಯಾವುದು ಹಸುಗಳನ್ನು ವತ್ಸಗಳನ್ನು ಓಡಾಡಿಸ್ತಾ ಇರಬೇಕಾದ್ರೆ ಏನಾಯ್ತಾಗ ವತ್ಸಾನ್ ಸಂಚಾರಯನ್. ಇನ್ನು ಗೋಪಾಲಕನಾಗಿದ್ದಿಲ್ಲ ಕೃಷ್ಣ, ಆಗಿನ ವತ್ಸಪಾಲಕ ಅಷ್ಟೇ. ವತ್ಸಪಾಲಕನಾಗಿದ್ದ ಕೃಷ್ಣ ಬಲರಾಮನೊಂದಿಗೆ ಕೂಡಿಕೊಂಡು ಬಾಲಕೈಹಿ ವೃತ ಗೋಪಾಲ ಬಾಲಕರೊಂದಿಗೆ ಕೂಡಿಕೊಂಡು ಹಂತುಕಾಮಂ ಬಕಂ ತನ್ನನ್ನು ಕೊಲ್ಲ ಬಂದಂಥ ಬಕಾಸುರನನ್ನು ದೌರ್ಭ್ಯಾಮ್ ಎರಡೂ ಕೈಗಳಿಂದ ಹಿಡಿದು ಮುಖತಃ ಬಾಯಿ ಕೊಕ್ಕನ್ನು ಹಿಡಿದು ಅರಿಮ ಅಪಾಟ ಆಯ್ತು ಅವನು ಸೀಳಿ ಹಾಕಿಬಿಟ್ಟ. ಎಂಥ ಆಶ್ಚರ್ಯ ಇದು ಅಂತ ಹೇಳ್ತಾರೆ. ವತ್ಸೇಷು ವತ್ಸ ರೂಪೇಣ ಪ್ರವಿಶದ್ದಂ ಜಿಘಾಂಸಯ ಹತ್ವಾ ನ್ಯಪಾತಯತ್ತೇನ ಕಪಿತ್ಥಾನಿಚಲೀಲಯ. ವತ್ಸೇಷು ವತ್ಸರೂಪೇಣ ಪ್ರವಿಶಂತಂ ಜಿಘಾಂಸಯ ಹತ್ವಾ ನ್ಯಪಾತಯತ್ತೇನ ಕಪಿತ್ಥಾನಿಚಲೀಲಯ. ವತ್ಸೇಷು ಚಿಕ್ಕ ಕರುಗಳ ಮಧ್ಯೆ ವತ್ಸರೂಪೇಣ ಒಂದು ಕರುವಿನ ರೂಪದಲ್ಲಿ ಜಿಘಾಂಸಯ ಪ್ರವಿಶಂತಂ ದೈತ್ಯಂ ಕೊಲ್ಲಬೇಕು ಅನ್ನೋ ಬಯಕೆಯಿಂದ ಒಳನುಗ್ಗಿದಂಥ ರಾಕ್ಷಸನನ್ನು ಹಿಡಿದು ಹತ್ವಾ ಕೊಂದಾಕಿಬಿಟ್ಟು ನೆಪಾತೈತ್ ಎಸೆದ. ಎಸ್ದಾಗ ಏನಾಯಿತು ಕಪಿತ್ಥಾನಿ ಅಪಾತಯತ್ ಎಲ್ಲಿ ಬೇಲದ ಮರದ ಮೇಲೆ ಎಸೆದ ಅದನ್ನು ಕೊಂದುಬಿಟ್ಟು. ಅವಾಗ ಏನಾಯಿತು ಬೇಲದ ಹಣ್ಣೆಲ್ಲ ದಬ್ಬ ದಬ್ಬ ಕೆಳಗಡೆ ಬಿದ್ದು. ಅದು ಎಷ್ಟು ಕೊಲ್ಲೋದೇ ಕಷ್ಟ, ಕೊದ ಅನಾವತ್ತು ಎಸೆಯದಂದ್ರೆ ಏನು ಚಿಕ್ಕ ಹುಡುಗ. ಅವಾಗ ಮೆಲ್ಲಿಗೆ ಎಷ್ಟು ಜೋರು ಎಸ್ತಿದ್ದಾರೆ ಅಂದರೆ ಬೇರೆ ಹಣ್ಣು ನಾವು ಬೇರೆ ಭಾಳ ಗಟ್ಟಿ ಹೆಣ್ಕೊಂಡಿರ್ತಾವೆ. ಕೆಲವು ಹಣ್ಣುಗಳು ಕಿತ್ತೋದು ಕಷ್ಟ, ಹಲಸಿನ ಹಣ್ಣು ಬೇರೆ ಚಾಕರೇ ಬೇಕಾಗಿದೆ, ಎಳ್ನೀರು ಮೀರು ಹತ್ತೋದು ಕಷ್ಟ, ಅದು ಕಿತ್ತೋದು ಕಷ್ಟ. ಅದನ್ನು ಬಿಸಿಯಾಕಿ ದಬ ದಬ ಕೆಳ ಬಿದ್ವಲ್ಲ, ಏನು ಆಶ್ಚರ್ಯ ಇದು. ಲೀಲಯ ಹತ್ವಾ ರಾಸಭ ದೈತ್ಯೇಯಂ ತದ್ಬಂಧೂಂಶ್ಚ ಬಲಾನ್ವಿತಃ ಚಕ್ರೇ ತಾಲವನಂ ಕ್ಷೇಮಂ ಪರಿಪಕ್ವ ಫಲೋಚಿತಂ. ಧೇನುಕಾಸರವಧೆ ರಾಸಭ ಅಂದರೆ ಧೇನುಕ ಕತ್ತೆ. ರಾಸಭ ದೈತೇಯಂ ಕತ್ತೆ ರೂಪದ ರಾಕ್ಷಸನನ್ನು ಹತ್ವಾ ಕೊಂದು ಬಲಾನ್ವಿತ ಬಲರಾಮನೊಂದಿಗೆ ಕೂಡಿಕೊಂಡು ಅವನನ್ನು ಕೊಂದು ತದ್ಬಂಧೂಂಶ್ಚ ಅವನ ಅನುಚರರನ್ನು ಕೊಂದು ಹಾಕಿಬಿಟ್ಟು ಚಕ್ರೇ ತಾಲವನಂ ಕ್ಷೇಮಂ ಅವನು ಖರ್ಜೂರದ ವನಕ್ಕೆ ಕ್ಷೇಮ ಉಂಟು ಮಾಡಿದ. ಪರಿಪಕ್ವ ಫಲೋಚಿತಂ ಪರಿಪಕ್ವವಾದ ಫಲಗಳಿಂದ ಯೋಗ್ಯವಾಗಿದ್ದಂಥ ಅದಕ್ಕಿಂತ ಆಪತ್ತನ್ನು ಪರಿಹಾರ ಮಾಡಿಬಿಟ್ಟು ಕ್ಷೇಮವನ್ನು ಉಂಟು ಮಾಡಿದ. ಹತ್ವಾ ರಾಸಭ ದೈತೇಯಂ ತದ್ಬಂಧುಂಶ್ಚ ಬಲಾನ್ವಿತ ಚಕ್ರೇ ತಾಲವನಂ ಕ್ಷೇಮಂ ಪರಿಪಕ್ವ ಫಲೋಚಿತಂ. ಇದು ಸ್ವಾರಸ್ಯ ಅಂದರೆ ನಿಜವಾದ ಧನಕಾಸನ ಕೊಂದ ಬಲರಾಮನೇ. ಆದರೆ ಮತ್ತೆ ಮತ್ತೆ ಏನು ಹೇಳ್ತಾರೆ ಕೃಷ್ಣನೇ ಕೊಂದ ಅಂತ ಹೇಳ್ತಾರೆ. ಯಾಕೆಂದರೆ ಒಳಗಿದ್ದ ಶುಕ್ಲಕೇಶ ರೂಪದಿಂದ ಕೊಂದಿದ್ದರಿಂದ ಎರಡು ರೂಪರೂಪಗಳಿಗೆ ಅಭೇದ ಆದ್ದರಿಂದ ಯಾರು ಕೊಂದಾಗಾಯಿತು. ಅದಕ್ಕೆ ದಾಸರು ಹೇಳಬೇಕಾದ್ರೂ ಕೂಡ ಧೇನುಕಾಸುರ ವಥನ ಅಂತಲೇ ಸೇರಿಸಿಬಿಡ್ತಾರೆ. ಕೃಷ್ಣನ ಕೊಂಡಾಡಬೇಕಾದ್ರೆ ಧೇನುಕಾಸುರ ವಥನ ಬಲರಾಮನ ಮಾಡಿದ ಕೆಲಸವನ್ನು ಈತನಿಗೆ ಯಾತಕ್ಕೆ ಹೇಳ್ತಾರೆ ಅಂದರೆ ಬರೀ ಬಲರಾಮ ಮಾಡಿದ್ದ ಅಷ್ಟೇ ಅಲ್ಲ ಅಂತ ಹೇಳಬೇಕಾಗಿದೆ ಸ್ಪಷ್ಟ. ಅದಕ್ಕೆ ತಿಳಿಸಿದೆ. ಇದರಲ್ಲೂ ಕೂಡ ಧೇನುಕಾಸುರ ಭಂಜನ ಕೃಷ್ಣಾಷ್ಟ ಶತನಾಮ ಸ್ತೋತ್ರದಲ್ಲೂ ಕೂಡ ಧೇನುಕಾಸುರ ಭಂಜನ ಅಂತೇಳಿ ಕೃಷ್ಣನ ಸೇರಿಸಿದರೆ ಹೊರತು ಬಲರಾಮನ ಗೌಣ ಮಾಡಿದ್ದಾರೆ. ಚಕ್ರೇ ತಾಲವನಂ ಕ್ಷೇಮಂ ಪರಿಪಕ್ವ ಫಲೋಚಿತಂ ಪ್ರಲಂಬಂ ಘಾತಯಿತ್ವಾ ಉಗ್ರಂ ಬಲೇನ ಬಲಶಾಲಿನ ಅಮೋಚಯತ್ ವ್ರಜ ಪಶೂನ್ ಗೋಪಾಂಶ್ಚಾರಣ್ಯವನ್ಹಿತ. ಪ್ರಲಂಬಂ ಘಾತಯಿತ್ವಾ ಉಗ್ರಂ ಬಲೇನ ಬಲಶಾಲಿನ ಅಮೋಚಯತ್ ವ್ರಜ ಪಶೂನ್ ಗೋಪಾಂಚ ಅರಣ್ಯವನ್ಹಿತ. ಮುಂದೇನು ಮಾಡದ ಬಲೇನ ನೋಡಿ ಬಲರಾಮನ ಬೇರೆ ಹೇಳ್ತಾರೆ ಬಲೇನ ಪ್ರಲಂಬಂ ಘಾತಯಿತ್ವ ಯಾವುದನ್ನು ಹೇಳ್ಬೋದಾಯ್ತು ಧೇನುಕಾಸುರನಿಂದ ಕೊಂದು ಕೊಲಿಸ್ತ ಅಂತ ಹೇಳ್ಬೋದಾಯ್ತು ಹೇಳಲಿಲ್ಲ. ಮತ್ತು ಇಲ್ಲಿ ಹೇಳಬೇಕಾದ್ರೆ ಉಗ್ರಂ ಪ್ರಲಂಬಂ ಉಗ್ರನಾದಂಥ ಪ್ರಲಂಬಾಸುರನನ್ನು ಬಲೇನ ಬಲರಾಮನಿಂದ ಬಲಶಾಲಿನಾ ಬಲೇನ ಬಲಶಾಲಿಯಾದ ಬಲರಾಮದೇವರಿಂದ ಘಾತಯಿತ್ವ ಕೊಲ್ಲಿಸಿ ಹತ್ವ ತಾನು ಕೊಂದು, ಘಾತಯಿತ್ವ ಕೊಲ್ಲಿಸಿ, ಹತ್ವ ಹಿಂದೆ ಬಂದಲ್ಲ ಹಾಗೆ ಸಂಚಾರನ್ ಸಂಚಾರ ಎನ್ನಿದ್ದ ಹಾಗೆ. ಇದು ಏನಂತಾರೆ ಇದಕ್ಕೆ, ನಿಜ ಅಂತ ಅಂದರೆ ಕಾಜಲ್ ಫಾರಂ ಅಂತ ಹೆಸರು. ಇನ್ನೊಬ್ಬರಿಂದ ಪ್ರೇರಣಾರ್ಥಕ ರೂಪಗಳು ಅಂತ ಹೆಸರು. ಇನ್ನೊಬ್ಬರಿಂದ ಮಾಡಿಸೋದು ತಾನು ಮಾಡೋದು. ಆ ರೀತಿ ಮಾಡಿದ. ಅಮೋಚಯತ್ ವ್ರಜಪಶೂನ್ ಗೋಪಾಂಚ ಅರಣ್ಯವನ್ನಿತ, ಆ ಭಾಗ ಮುಗೀತು. ಆಮೇಲೆ ಸ್ವತಃ ತಾನೇನು ಮಾಡ್ದ, ಗೋಪಾನ್ ವ್ರಜಪಶೂನ್ ಗೋಪರನ್ನು ವ್ರಜದ ಗೋಪುಗಳನ್ನು ಅರಣ್ಯವನ್ನಿತ ಅಪಮೋಚಯತ್ ಆ ಕಾಡ್ಗಿಚ್ಚರಿಂದ ಪಾರು ಮಾಡ್ದ. ಅದಿನ್ನೊಂದು ಮಾತಾಯ್ತು. ಅಮೋಚಯತ್ ವ್ರಜಪಶೂನ್ ಗೋಪಾಂಶ ಅರಣ್ಯವನ್ನಿತ ಆಸೀ ವಿಷಂ ಮಹಾರೌದ್ರಂ ದಮಿತ್ವ ವಿಪ ವಿಮದಂ ಮಹರ್ಹದಾತ್ ಪ್ರಸಹ್ಯ ಉದ್ವಾಸ್ಯ ಯಮುನಾಂ ಚಕ್ರೇಸೌ ನಿರ್ಭಿಷೋದಕಾಂ ಆಸೀ ವಿಷಂ ಮಹಾರೌದ್ರಂ ದಮಿತ್ವ ವಿಮದಂ ಹೃದಾತ್ ಪ್ರಸಹ್ಯ ಉದ್ವಾಸ್ಯ ಯಮುನಾಂ ಚಕ್ರೇಯಸೋ ನಿರ್ಭಿಷೋದಕಾಂ. ಮತ್ತಿನ್ನೇನು ಮಾಡ್ದ, ಈ ಕಾಳಿಯನ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಕಾಳಿಯನ ಪ್ರಸಂಗದೊಳಗೆ ಆಸೀ ವಿಷ, ಆ ಒಂದು ವಿಷದಿಂದ ಕೂಡಿದಂಥ ಕಾಳಿಯನನ್ನು, ಮಹಾರೌದ್ರಂ ಅತ್ಯಂತ ಉಗ್ರವಾದಂಥ ಕಾಳಿಯನನ್ನು ದಮಿತ್ವ ದಮನ ಮಾಡಿಬಿಟ್ಟು, ವಿಮದಂ ಅವನ ಸೊಕ್ಕಿಡಿಸಿ, ಮದ ವಿಮದ ವಿಮದ ವೀತರಾಗ ಭಯಕ್ರೋಧ ಇದ್ದಾಗೆ ಅವನ ಸೊಕ್ಕನ್ನು ಅಡಗಿಸಿಬಿಟ್ಟು, ಹೃದಾತ್ ಪ್ರಸಹ್ಯ ಉದ್ವಾಸ್ಯ ಆ ಸರೋವರದಿಂದ ಆ ಮಡುವಿನಿಂದ ಯಮುನಾ ನದಿಯ ಮಡುವಿನಿಂದ ಪ್ರಸಹ್ಯ ಅದು ನದಿ ಮಧ್ಯ ಮಡು ಅರ್ಥ ಆಯ್ತಾ, ಚಕ್ರತೀರ್ಥ ಹಾಗೆ ಮಡು ಇದೆಯಲ್ಲ ತುಂಗಭದ್ರ ನದಿ ಮಧ್ಯ ಮಧ್ಯೆ ಆ ಥರ ಮಡು ಅದು. ಯಾಕಂದರೆ ಮಡು ಒಂದು ಪ್ರತ್ಯೇಕ ಸರೋವರ ಅಲ್ಲ, ಪುಷ್ಕರ ಮತ್ತು ಗಜೇಂದ್ರ ಹೋಗಿದ್ದು ನದಿಯಲ್ಲ ಸರೋವರನೇ, ಇದು ಹಾಗಲ್ಲ. ಈ ಸರೋವರ ನದಿ ಒಳಗಿದ್ದ ಸರೋವರನೇ ಹೊರತು ಪ್ರತ್ಯೇಕವಾದದ್ದಲ್ಲ. ಅದಕ್ಕೆ ಯಮುನಾ ಸರೋವರ ಹೃದಯದಿಂದ ಪ್ರಸಹ್ಯ ಉದ್ವಾಸ್ಯ ಬಲಾತ್ಕಾರನ್ನು ಹೊರಗೆ ಹಾಕಿಬಿಟ್ಟು, ಉದ್ವಾಸನ ವಿಸರ್ಜನೆ, ಉದ್ವಾಸನ ಆವಾಹನ ಬೇರೆ ಉದ್ವಾಸನ ಬೇರೆ. ಉದ್ವಾಸನ ಅಂತ ಪ್ರತಿ ದೇವಪೂಜೆ ಕಾಲಕ್ಕೆ ಪ್ರತಿಮೆಗಳಲ್ಲಿ ಆವಾಹನ ಮಾಡಿದ್ದು, ಆಮೇಲೆ ಏನು ಮಾಡಬೇಕು, ಉದ್ವಾಸನ ಮಾಡಬೇಕು. ಅದು ಉದ್ವಾಸ್ಯ ಕಳಿಸಿಬಿಟ್ಟು ದೂರಕ್ಕೆ ಯಮುನಾಂ ಯಮುನಾ ನದಿಯನ್ನು ನಿರ್ಭಿಷೋದಕಾಂ ಚಕ್ರೆ ವಿಷದ ನೀರಿಲ್ಲದಂತೆ ಮಾಡಿದವನಾಗಿಬಿಟ್ಟ. ಉದಕ ವಿಷೋದಕ ನಿರ್ಭಿಷೋದಕ ವಿಷರಹಿತವಾದ ನೀರಿನಿಂದ ಕುಡಿದ್ದನ್ನಾಗಿ ಮಾಡಿದ. ಒಂದು ಕಡೆಗೆ ಅವನ ದಮನ ಆದ ಲೋಕೋಪಕಾರ ಇದೆ. ಯಮುನಾರಿಯನ್ನು ಪರಿಶುದ್ಧಗೊಳಿಸಿದ್ದರಿಂದ ಪರಿಸರ ಸ್ವಚ್ಛ ಆಯಿತು. ಅದರಿಂದ ಇದೆಲ್ಲ ಅರ್ಥ ಮಾಡಿ, ಕೃಷ್ಣನ ಕಾರ್ಯಗಳು ಏನಾಗ್ತಾ ಇದೆ, ಲೋಕಹಿತಕ್ಕೆ ಹಾಗೆ ಉಪಯೋಗ ಆಯಿತು. ಯಾರೋ ಒಬ್ಬನ್ನ ನಾಶ ಮಾಡಿದ್ದಲ್ಲ, ಇದು ಇಡೀ ಲೋಕಕ್ಕೇನೆ ಹಿತವನ್ನು ಮಾಡಿದ ಕೆಲಸ. ದುಶ್ಚಜಶ್ಚಾನುರಾಗೋಸ್ಮಿನ್ ಸರ್ವೇಷಾಂ ನೋ ವ್ರಜೌ ಕಸಾಂ ನಂದತೆ ತನಯೇ ಅಸ್ಮಾಸು ತಸ್ಯ ಔತ್ಪತ್ತಿಕ ಕಥಂ. ದುಶ್ಚಜಶ್ಚ ಅನುರಾಗೋ ಅಸ್ಮಿನ್ ಸರ್ವೇಷಾಂ ನಂದತೆ ತನಯೇ ಅಸ್ಮಾಸು ತಸ್ಯ ಔತ್ಪತ್ತಿಕ ಕಥಂ. ಇಂಥ ಒಂದು ಏ ನಂದ ನಂದನಿದೆಲ್ಲ ಹೇಳ್ತಾ ಇದ್ದಾರೆ. ಏ ನಂದ, ಏನು ಆಶ್ಚರ್ಯಗಳು ಕಾಣ್ತಾ ಇದ್ದೆ ನೋಡಿದೆಯಾ. ವಜೌಕಸಾಂ ನಃ ಸರ್ವೇಷಾಂ, ಈ ವ್ರಜವಾಸಿಗಳಾದ ನಮ್ಮೆಲ್ಲರಿಗೂ ಕೂಡ ಅಸ್ಮಿನ್ ಕೃಷ್ಣನಲ್ಲಿ ದುಶ್ಚಜ ಅನುರಾಗ, ಬಿಡ್ಲಕ್ಕಾಗದಷ್ಟು ಪ್ರೀತಿ ಬಂದು ಹೋಗಿಬಿಟ್ಟಿದೆ. ಕೃಷ್ಣನನ್ನು ಏನು ಮಾಡಿ ಬಿಡ್ಲಕ್ಕೆ ಸಾಧ್ಯನಿಲ್ಲ ಅಂತ ಪ್ರೀತಿ ಬಂದಿದೆ. ತೇತನಯೇ ನಿನ್ನ ಮಗನಾದ ಕೃಷ್ಣನಲ್ಲಿ, ಅಸ್ಮಾಸು ತಸ್ಯಾಪಿ ಔತ್ಪತ್ತಿಕ ಕಥಂ, ಆತನಲ್ಲಿ ಔತ್ಪತ್ತಿಕವಾದಂಥ, ಔತ್ಪತ್ತಿಕ ಅಂದರೆ ನ್ಯಾಚುರಲ್ ಅಂತ ಅರ್ಥ, ಉತ್ಪತ್ತಿಯಿಂದನೇ ಬಂದಿದ್ದ ಔತ್ಪತ್ತಿಕ ಅಂತ ಕರೀತಾರೆ. ಉತ್ಪತ್ತಿಯಿಂದನೇ ಬಂದಾಗ ಔತ್ಪತ್ತಿಕ ಸಹಜ ಅಂತ ಅರ್ಥ. ಸಹಜವಾದಂತಹ ಪ್ರೀತಿ ನಮಗೆ ಬಂದಿದೆ, ಅವ್ರಿಗೂ ನಮ್ಮ ಮೇಲೆ ಭಾರಿ ಪ್ರೀತಿ ಇದೆ. ಇದೆಲ್ಲ ಏನಿದು ಅಂತ ಕೇಳ್ತಾರೆ. ಕ್ವಾ ಸಪ್ತಹಾಯನೋ ಬಾಲಃ ಕ್ವಾ ಮಹಾದ್ರಿ ವಿಧಾರಣಂ ತಥೋ ನೋ ಜಾಯತೆ ಶಂಕಾ ವ್ರಜನಾಥ ತವಾತ್ಮಜೇ. ಕ್ವಾ ಸಪ್ತಹಾಯನಃ ಬಾಲಃ ಕ್ವಾ ಮಹಾದ್ರಿ ವಿಧಾರಣಂ, ವಿಧಾರಣ ಬೇರೆ ವಿಧಾರಣ ಬೇರೆ. ವಿಧಾರಣ ಅಂದರೆ ಸೇಳೋದು, ವಿಧಾರಣ ಅಂದರೆ ಧರಿಸೋದು, ಧಾರಣ ವಿಧಾರಣ. ತಥೋ ತತಃ ನಾಹ ಜಾಯತೆ ಶಂಕ ವ್ರಜನಾಥ ತವ ಆತ್ಮಜೇ. ಸಪ್ತಹಾಯನ ಬಾಲ ಹಾಕುವ, ಏಳು ವರ್ಷದ ಹುಡುಗ ಎಲ್ಲಿ, ಏಳು ವರ್ಷದ ಹುಡುಗ ಎಲ್ಲಿ, ಮಗು ಎಲ್ಲಿ, ಮಹಾದ್ರಿ ವಿಧಾರಣಂ ಕ್ವ, ದೊಡ್ಡ ಬೆಟ್ಟವನ್ನು ಧರಿಸೋದೇನು, ಎತ್ತೋದಷ್ಟೇ ಎಲ್ಲ ಧರಿಸ್ಬೇಕದನ್ನ. ಉದಾಹರಣೆ ದೊಡ್ಡ ಕೊಡ ಎತ್ತಿಕೊಟ್ಟು ಬಿಡ್ಬೋದು, ಎತ್ತಿಟ್ಕೊಂಡಿರೋದು ಕಷ್ಟ, ಬರೋದು ತಡ ಬಿಟ್ಟರೆ ತಗೊಳ್ಳೋದು ಏನಾಗುತ್ತಾಗ, ಎತ್ತಿಯಾಗಿ ಏಟು ಬಂದಿದ್ದು ಎಷ್ಟೋ ತಿಳ್ಕೊಳ್ಳೋದು ಅಂತ ಹೇಳ್ತಾ. ಅದು ಎರಡು ಭಾಗ ಇದೆ ಅಲ್ಲಿ, ಎತ್ತೋದು ಬೇರೆ ಧರಿಸೋದು ಬೇರೆ. ಎತ್ತೋದು ಒಂದು ಕಷ್ಟ, ಧರಿಸೋದು ಇನ್ನೊಂದು ಕಷ್ಟ, ಅದು ಅಷ್ಟೋ ಧರಿಸೋದು ಭಾರಿ ಕಷ್ಟ, ಅದು ಬೆಟ್ಟನ ಧರಿಸೋದು ಕಷ್ಟ. ಅದಕ್ಕೆ ಮಹಾದ್ರಿ ವಿಧಾರಣಂ ಅಂತ ಹೇಳಿದ್ರಿಂದ ಅದಾಯ್ತು. ಅದರ ಮುಂದೆ ಬೆಟ್ಟ ಕಿತ್ತಿದ್ದೊಂದು ಆಶ್ಚರ್ಯ, 50,000 ಯೋಜನೆ ಉದ್ರೆ ತರಬೇಕಾದ್ರೆ ಹೊತ್ಕೊಂಡು, 50,000 ಯೋಜನೆ ತರೋದಂತೇಳಿ ಸುಲಭದ ಕೆಲಸ ಅಲ್ಲ. ಮತ್ತು ವಾಪಸ್ ಎಸಿಬೇಕು. ಇವೆಲ್ಲ ಕೂಡ ಎಂಥ ಕೆಲಸಗಳಿವೋ, ಬೇರೆಯವರಿಗೆ ಸಾಧ್ಯವಾಗದೇ ಇರತಕ್ಕಂಥ ಕೆಲಸ. ಅದಕ್ಕೆ ರಾಮದೇವ್ರು ಹೇಳ್ಬೇಕಾದ್ರೆ ಅಂತ ಹೇಳ್ತಾರೆ ಅದರಲ್ಲಿ, ಕೃತಂ ಹನುಮತ ಕಾರ್ಯಂ ಸುಮಃ ಧುವಿ ದುರ್ಲಭಂ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತರೆ. ಉಳಿದವ್ರು ಇಮ್ಯಾಜಿನ್ ಮಾಡೋಕ್ಕೂ ಆಗೋದಿಲ್ಲ ಅಂತ ಕೆಲಸ ಹನುಮಂತ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇವ್ರು ಮಾಡಿ ರಾಮಕೃಷ್ಣ ಕೃಷ್ಣ ಮಾಡಿದ ಕೆಲಸ ಯಾರೂ ಮೇಲೆ ಮಾಡೋಕ್ಕಾಗಂತ ಕೆಲಸ ಮಾಡ್ತಾ ಇದ್ದ. ಗೋಮಹಾದ್ರಿ ವಿಧಾರಣಂ ತಥೋನೋ ಜಾಯತೆ ಶಂಕ ವ್ರಜನಾಥ ತವ ಆತ್ಮಜೆ. ವ್ರಜನಾಥ ವ್ರಜದ ಒಡೆಯ ನಂದಗೋಪ, ತವ ಆತ್ಮಜೆ ನಿನ್ನ ಮಗನಾದ ಕೃಷ್ಣನ ವಿಷಯದಲ್ಲಿ, ಆತ್ಮಜೆ ವಿಷಯ ವಿಷಯ ಸಪ್ತಮಿ ಶಂಕ ನಹ ಜಾಯತೆ, ನಾವು ಒಳ್ಳೆ ಸಂಶಯ ಹುಡ್ತಾ ಇದ್ದೀವಿ ಏನಪ್ಪ ಎಂಥವನು ಇವನು ಯೋಚನೆ ಬರೋದಕ್ಕೆ ಶುರು ಮಾಡಿದ್ದೀವಿ ಅಂತ ಹೇಳ್ತಾರೆ. ನಂದ ಉವಾಚ ಶ್ರೂಯತಾಮೇ ವಚೋ ಗೋಪಾಹ ಯೋತು ಶಂಕಾಚ ಓರ್ಭಗೆ ಏನಂ ಕುಮಾರ ಮುದ್ದಿಶ್ಯ ಗರ್ಗೋಮೇ ಯದುವಾಚ. ಶ್ರೂಯತಾಮೇ ವಚ ಗೋಪಾಹ ವೇತು ಶಂಕಾಚ ಅವಹ ಅರ್ಭಕೆ ಏನಂ ಕುಮಾರಂ ಉದ್ದಿಶ್ಯ ಗರ್ಗಃ ಮೇ ಯತ್ ಉವಾಚ. ಹೇ ಗೋಪಾಹ ಮೇ ವಚ ಶ್ರೂಯತಾಂ, ಎಲ್ಲ ಈ ಗೋಪರೇ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ವಹ ನಿಮಗೆ ಅರ್ಭಕೆ ಶಂಕಾ ವ್ಯೋತು, ಈ ಚಿಕ್ಕ ಮಗು ಇವನಿಂತ ಕೆಲಸ ಮಾಡ್ತಾರೆ ಎಂಬ ಸಂದೇಹ ಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಏನಂ ಕುಮಾರಂ ಉದ್ದಿಶ್ಯ, ಇವನು ಮಗುವಾಗಿದ್ದಾಗಲೇ ಗರ್ಗಃ ಮೇ ಯದುವಾಚ. ಗರ್ಗಾಚಾರ ಒಂದು ಮಾತು ಹೇಳಿದ್ರು, ಅದು ಜ್ಞಾಪಕ ಆಗ್ತಾ ಇದೆ ಅಂತ ಹೇಳ್ತಾರೆ. ಹಿಂದೆ ಹೇಳಿದ್ರು ಅವರು ಏನೇನು ತಿಳ್ಕೊಂಡಿದ್ಯಾ ನಾರಾಯಣನಿಗೆ ಸಮ ತಿಳ್ಕೊಂಡು ಹೇಳಿದ್ರು, ಏನು ಕಡಿಮೆ ಅಲ್ಲ ನಾರಾಯಣನಿಗೆ ಹೇಳಿದ್ರು, ಅದು ಜ್ಞಾಪಕ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದು ಏನೋ ಮಾತು ಅಂತ ತಿಳ್ಕೊಂಡಿದ್ರು. ಈಗೆಲ್ಲ ಅನುಭವಕ್ಕೆ ಬಂದೇನಾಯ್ತದ ಸರಿಯಾದ್ದು ಅಂತಾಯ್ತು. ವರ್ಣಾಸ್ತ್ರಯ ಕಿರಾ ಶ್ಯಾಸನ್ ಗೃಹತೋ ನುಯುಗಂ ತನೂ ಶುಕ್ಲೋ ರಕ್ತಸ್ತಥಾ ಪೀತ ಇದಾನೀಂ ಕೃಷ್ಣತಾಂ ಗತಃ. ವರ್ಣಾಹ ತ್ರಯಃ ಕಿಲ ಅಶ್ಯಾಸನ್ ಗೃಹತ ಅನುಯುಗಂ ನನು ಇದು ಸಾಕ್ಷಾತ್ ನಾರಾಯಣ. ಶುಕ್ಲ ರಕ್ತ ತಥಾ ಪೀತ ಇದಾನೀಂ ಕೃಷ್ಣತಾಂ ಗತಃ. ಅನುಯುಗಂ ಪ್ರತಿಯುಗದಲ್ಲೂ ಕೂಡ ತನೂ ಗೃಹತಃ ಅವತಾರಗಳನ್ನು ಸ್ವೀಕಾರ ಮಾಡತಕ್ಕಂತಹ ಅಸ್ಯ ಈ ಕೃಷ್ಣನಿಗೆ ವರ್ಣ ತ್ರಯ ಆಸನ್, ಹಿಂದೆ ಮೂರು ಬಣ್ಣದ ರೂಪ ಆಗೋಗಿದ್ದೇವೆ, ಶುಕ್ಲ ರಕ್ತ ತಥಾ ಪೀತ. ಕೃತಯುಗದಲ್ಲಿ ಶುಕ್ಲ, ತ್ರೇತಾಯುಗದಲ್ಲಿ ರಕ್ತ, ಆಮೇಲೆ ದ್ವಾಪರಯುಗದಲ್ಲಿ ಪೀತ, ಅದರ ಕೊನೆಗೆ ಕೃಷ್ಣತಾಂಗತ ಇದಾನೀ ಕೃಷ್ಣತಾಂಗತ. ನಾಲ್ಕು ಬಣ್ಣದ ರೂಪಗಳಲ್ಲಿ ಕೊನೆಯ ಬಣ್ಣದ ಯಾವುದಿದು ಕೃಷ್ಣವರ್ಣದ ರೂಪ ಇದು, ಅದಕ್ಕೆ ಕೃಷ್ಣ ಅಂತ ಹೆಸರಾಗಿದೆ. ಶುಕ್ಲ ಕೆಂಪು ರಕ್ತ ಅಂದರೆ ಅದರ ಕೆಂಪಿರೋದಕ್ಕೆ ರಕ್ತ ಅಂತ ನಾವು ಕರೆಯೋದು. ಅಂದರೆ ಪರಶುರಾಮ ಹೇಳಿದ್ದಾರೆ ಅಂಗಾರ ವರ್ಣ ಭವಿತೋಂಡ ಭವಿಪ್ರಭಾವ ಇದ್ದಾರೆ ಆ ರೀತಿಯಲ್ಲಿ. ಶುಕ್ಲ ರಕ್ತ ಪೀತ ಇದಾನೀಂ ಕೃಷ್ಣತಾಂ ಗತಃ ಪ್ರಾಗಯಂ ವಸುದೇವಸ್ಯ ಕ್ವಚಿಜ್ಜಾತಸ್ತವಾತ್ಮಜ ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾ ಸಂಪ್ರಚಕ್ಷತೆ ತವಾತ್ಮಜೋಯಂ. ಹಿಂದೊಂದು ಮಾತು ಹೇಳಿದ್ರು, ಪ್ರಾಗಯಂ ವಸುದೇವಸ್ಯ ಕ್ವಚಿಜ್ಜಾತಸ್ತವಾತ್ಮಜ ಮನು ವಸುದೇವನಿಗೆ ಮನಾಗಿ ಹುಟ್ಟಿದವನು ಇವನು. ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾ ಸಂಪ್ರಚಕ್ಷತೆ, ಅದಕ್ಕೆ ವಾಸುದೇವ ಅಂತೇಳಿ ಜ್ಞಾನಿಗಳು ಕರೀತಾ ಇದ್ದಾರೆ. ಬಹೂನಿ ಸಂತಿ ನಾಮಾನಿ ರೂಪಾಣಿ ಚಸುತಸ್ಯತೆ ಗುಣಕರ್ಮಾನುರೂಪಾಣಿ ತಾನ್ಯಹಂ ವೇದನೋ ಜನಾಃ. ಮತ್ತೆ ಹೇಳಿದರು, ಬಹೂನಿ ಸಂತಿ ನಾಮಾನಿ ರೂಪಾಣಿ ಚಸುತಸ್ಯತೆ ಗುಣಕರ್ಮ ಅನುರೂಪಾಣಿ ತಾನ್ಯಹಂ ವೇದನೋ ಜನಾಃ. ತೇ ಸುತಸ್ಯ ಏನಂದಗೋಪಾ, ನಿನ್ನ ಮಗನಿಗೆ ಬಹೂನಿ ನಾಮಾನಿ ಸಂತಿ ಬಹೂನಿ ರೂಪಾಣಿ ಸಂತಿ, ತುಂಬ ಹೆಸರಿದೆ ತುಂಬ ರೂಪಗಳಿದೆ. ಆ ಹೆಸರು ಮತ್ತು ರೂಪಗಳು ಹೇಗೆ ಬಂದಿದೆ ಅಂದರೆ ಗುಣಕರ್ಮಾನುರೂಪಾಣಿ ಯಾರು ನಾಮಾನಿ ಗೌಣಾನಿ ವಿಖ್ಯಾತಾರಿ ಮಹಾತ್ಮನ. ಪ್ರತಿಯೊಂದು ಹೆಸರಿನಿಂದ ಏನಿದೆ ಒಂದು ಗುಣ ಇದೆ, ಬಿ ಎ ಒಂದು ಅರ್ಥ ಇದೆ, ಎಂ ಎ ಅರ್ಥ ಇದೆ, ಅದಕ್ಕೆ ವಿಶ್ವ ವಿಷ್ಣು ಭಷತ್ಕಾರ ಪ್ರತಿಯೊಂದು ಹೆಸರುಗಳು ಏನಾಗಿದೆ ಹೊಸ ಹೊಸ ಅರ್ಥ ಹೇಳ್ತಕ್ಕಂಥವು. ಅದಕ್ಕೆ ಗೌಣ ಅಂದರೆ ಗುಣವಾಚಕ ಅಂತ ಅರ್ಥ. ಇಲ್ಲಿ ಗುಣಕರ್ಮಾನುರೂಪಾಣಿ ಕೆಲವು ಕಾರ್ಯಗಳು ಗುಣವನ್ನು ಹೇಳ್ತಾ ಇದೆ. ಈ ಧೇನುಕಾಸುರ ಮಥನ ಅದು ಸಂಹಾರ ಮಾಡಿದ ಕಾರ್ಯ ಹೇಳ್ತಾ ಇದೆ. ಕೃಷ್ಣ ವರ್ಣ ಹೇಳ್ತಾ ಇದೆ, ಶೂರ ವರ್ಣ ಹೇಳ್ತಾ ಇದೆ. ಆತ ಕೆಲವು ಗುಣ ಹೇಳುತ್ತೆ ಕೆಲವು ಕಾರ್ಯ ಹೇಳುತ್ತೆ. ಗುಣಕರ್ಮಾನುರೂಪಾಣಿ ತಾನ್ಯಹಂ ವೇದ ನೋ ಜನಾಹ. ತಾನ್ಯಹಂ ವೇದ ಉದಾಹರಣೆ, ಓದಿದ ಕ್ವಾಲಿಫಿಕೇಶನ್ ಒಂದು ಕೆಲಸ, ಒಂದು ಓದಿದ ಲೆಕ್ಚರರ್ ಕೆಲಸ, ಕ್ವಾಲಿಫಿಕೇಶನ್ ಎಮ್ ಎಸ್ ಸಿ, ಆ ಥರ ಲೆಕ್ಕ ಹಾಕಿಬಿಟ್ರೆ ಒಂದು ಗುಣವಾಚಕ ಒಂದು ಕರ್ಮವಾಚಕ. ಆ ರೀತಿ ಗುಣಕರ್ಮಾನುರೂಪಾಣಿ ತಾನ್ಯಹಂ ವೇದ ಅಂದರೆ ನನಗೆ ಗೊತ್ತು, ನೋ ಜನಾಹ ಎಲ್ಲರಿಗೂ ಜನಗಳ ಗೊತ್ತಿಲ್ಲ ಅದೆಲ್ಲ ಕೂಡ. ಏಷವ ಶ್ರೇಯ ಆಧಾಸ್ಯ ಗೋಪಗೋಕುಲ ನಂದನ ಅನೇನ ಸರ್ವ ದುರ್ಗಾಣಿ ಯೂಜಮಂಜಸ್ತರಿಷ್ಯಥ. ಇದನ್ನು ಹೇಳಿದರು ಅವರು, ಏಷ ವಹ ಶ್ರೇಯ ಆಧಾಸ್ಯತ್ ಗೋಪಗೋಕುಲನಂದನ. ಏಷ ಗೋಪಗೋಕುಲನಂದನ ಗೋಪನಂದನ ಗೋಕುಲನಂದನ. ಇಲ್ಲಿ ಗೋಪರಿಗೆ ಆನಂದ ಕೊಡುವವನು, ಆಮೇಲೆ ಗೋಕುಲಕ್ಕೆ ಆನಂದವನ್ನು ಕೊಡುವವನು ಆಗಿ ವಹ ನಿಮಗೆ ಶ್ರೇಯ ಆಧಾಸ್ಯತ್ ಶ್ರೇಯವನ್ನು ಉಂಟು ಮಾಡುತ್ತಾನೆ. ಅನೇನ ಈ ಕೃಷ್ಣನಿಂದನೇ ಯೂಎಂ ನೀವೆಲ್ಲ ಕೂಡ ಸರ್ವದುರ್ಗಾಣಿ ಎಲ್ಲ ಆಪತ್ತುಗಳನ್ನು ಕೂಡ ಸರ್ವದುರ್ಗಾಣಿ ದುರ್ಗಾಣ್ಯತಿ ತರತ್ಯಾಶು ಎಲ್ಲಿದೋ ವಿಷ್ಣು ಸಹಸ್ರನಾಮ ಸ್ತೋತ್ರ ಕೊನೆಗೆ ದುರ್ಗಾ ಎತ್ತಿರ್ತಾರೆ ತ್ಯಾಶು ಫಲಶ್ರುತಿಯಲ್ಲಿ ಹೇಳ್ತಾರೆ. ದುರ್ಗಾ ಅಂದ್ರೆ ಏನೋ ಆಪತ್ತುಗಳು ಅಂತ ಅರ್ಥ. ದುರ್ಗಾ ಸುಲಭವಾಗಿ ಪರಿಹಾರ ಆಗದೇ ಇರತಕ್ಕಂಥ ಆಪತ್ತುಗಳು ದುರ್ಗಾ ಅಂತ ಕರೀತಾರೆ. ದುರ್ಗಮ ಎಂಬ ಅರ್ಥದಲ್ಲಿ ದುರ್ಗಾ ಅನೇನ ಸರ್ವ ದುರ್ಗಾಣಿ ಎಲ್ಲ ಆಪತ್ತುಗಳನ್ನು ಕೂಡ ದುಃಖೇನ ಗಂತುಂ ಶಕ್ಯಂ ದುರ್ಗಮ್ ಅಂತಾರೆ. ದುರ್ಗೇನ ಗಂತುಂ ಶಕ್ಯಂ ಅದು ದುರ್ಗಾ ದುರ್ಗಾ ಅಂತ ಜಾಸ್ತಿ ಹೆಸರು ಇಡ್ತಾರೆ ಅಂದರೆ ಶತ್ರುಗಳು ಒಳಗೆ ಸುಲಭ ಹೋಗೋಕ್ಕಾಗೋದಿಲ್ಲ ಅದಕ್ಕೆ ದುರ್ಗಗಳು ಅಂತ ಅವಕ್ಕೆ ಹೆಸರು. ಸರ್ವದುರ್ಗಾಣಿ ಯೂಯಂ ಅಂಜಸ್ತರಿಷ್ಯತ ಎಲ್ಲ ಚೆನ್ನಾಗಿ ದಾಟಿಬಿಡ್ತೀರಿ, ಅಂಜಹ ಚೆನ್ನಾಗಿ ತರಿಷ್ಯತ ದಾಟ್ತೀರಿ ಅಂತ ಅವತ್ತೇ ಹೇಳಿದ್ರು ಎಲ್ಲ ನೆನಪು ಮಾಡ್ಕೋತಾರೆ. ಪುರಾಣೇನ ವ್ರಜಪತೆ ಸಾಧವೋ ದಶ್ಚೂಪಿ ಹಿಡಿತಾ ಅರಾಜಕೇ ಅರಕ್ಷಮಾಣಾಹ ಜಿಗ್ಗಿರುದಶ್ಚೂನ್ ಸಮೇಥಿತಾ. ಈಗ ಪುರಾ ಅನೇನ ವ್ರಜಪತೆ ಸಾಧವ ದಶ್ಯು ಪೀಡಿತಾ ಅರಾಜಕೆ ಅರಕ್ಷಮಾಣಾಹ ಜಿಗ್ಯುಹು ದಶ್ಯೂನ್ ಸಮೇಧಿತಾ. ಪುರಾ ಅನೇನ ಹೇ ವ್ರಜಪತೆ ನಂದ, ಪುರಾ ಹಿಂದೆ ಅನೇನ ಸ ದಶ್ಯು ಪೀಡಿತಾ ಸಾಧವ ಸಮೇಧಿತಾ ಕಳ್ಳರಿಂದ ಪೀಡಿತರಾದಂತಹ ಇದ್ರಲ್ಲ ಸಜ್ಜನರು ಅವನ್ನ ಉದ್ಧಾರ ಮಾಡಿದವನು ಇವನೇ. ಹಿಂದಿನ ಕಥೆ ಹೇಳ್ತಾರೆ ಹಿಂದೆ ಯಾವಾಗ ಪೃಥ್ವಾವತಾರೆ ಪೃಥ್ವಾವತಾರದೊಳಗೆ ಅಂದರೆ ಹಿಂದೆ ಎಲ್ಲ ಅವತಾರಗಳು ಬಂದಾದ್ದರಿಂದ ಪೃಥ್ವಾಗಿ ಏನು ಅವತಾರ ಮಾಡಿದಾಯಿತಾ ದಶ್ಯು ಪೀಡಿತರಾದ ಸಜ್ಜನರನ್ನು ಕಾಲ ಏನಾಗಿತ್ತದು ದಶ್ಯು ಅಂದರೆ ಯಾವನು ಮಹಾ ವೇನ ಅವನು ಗೊತ್ತಾಯ್ತಾ. ಅರಾಜಕೀಯ ಅರಕ್ಷಮಾಣ ಅರಾಜಕವಾದ ಸನ್ನಿವೇಶ ಅರಕವ ಏನಾಗಿದೆ ಏನೋ ಸತ್ತು ಹೋಗಿಬಿಟ್ಟ, ಮುಂದೆ ಯಾರು ಉತ್ತರಾಧಿಕಾರಿ ಇರಲಿಲ್ಲ, ಕಳ್ಳರೆಲ್ಲ ಹೆಚ್ಚಿಕೊಂಡಿದ್ರು, ಹಾಗೆ ಬಸರ ಮಾಡಿದಾಗ ಪೃಥುರೂಪದ ಪ್ರಾದುರ್ಭೂತನಾದ ಅಂತ ಕೇಳಿದ್ದೇವೆ. ಅದಕ್ಕೆ ಅರಾಜಕೀಯ ಅರಕ್ಷಮಾಣ ಜಿಗ್ಗಿಹೂ ದಶ್ಯಾನ್ ಸಮೇಧಿತಾ ಆ ಸಾಧುಗಳು ಏನು ಮಾಡಿದಾರಾಗ ಈತನಿಂದ ರಕ್ಷಿತರಾಗಿ ಉದ್ಧಾರ ಆಗೋಗ್ಬಿಟ್ರು. ಯೇ ತಸ್ಮಿನ್ ಮಹಾಭಾಗಾಹ ಪ್ರೀತಿಂ ಕುರುವಂತಿ ಮಾನವಾಹ ನಾರಯೋ ಅಭಿಭವಂತೆ ತಾನ್ ವಿಷ್ಣುಪಕ್ಷಾನಿ ವಾಸುರಾಹ. ಯಹ ಏತಸ್ಮಿನ್ ಯೇ ಏತಸ್ಮಿನ್ ಮಹಾಭಾಗಾಹ ಪ್ರೀತಿಂ ಕುರುವಂತಿ ಮಾನವಾಹ ನಾರಯಃ ಅಭಿಭವಂತಿ ಏತಾನ್ ವಿಷ್ಣುಪಕ್ಷಾನಿ ವಾಸುರಾಹ. ಕೃಷ್ಣನ ಮಹಿಮೆ ಇನ್ನೊಂದು ಹೇಳುತ್ತಾರೆ. ಯೇ ಯಾರು ಏತಸ್ಮಿನ್ ಈ ಕೃಷ್ಣನಲ್ಲಿ ಯೇ ಮಹಾಭಾಗಾಹ ಯಾರು ಮಹಾಭಾಗ್ಯಶಾಲಿಗಳು ಈ ಕೃಷ್ಣನಲ್ಲಿ ಯೇ ಮಹಾಭಾಗಾಹ ಮಾನವಾಹ ಯಾವ ಮಹನೀಯರಾದಂಥ ಮಾನವರು ಈ ಕೃಷ್ಣನೊಳಗೆ ಪ್ರೀತಿಂ ಕುರುವಂತಿ ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ಅರಯ ನಾಭಿಭವಂತಿ ಏತಾನ್ ಏತಾನ್ ಅವರ ಮೇಲೆ ಹರಿಗಳು ಶತ್ರುಗಳು ಏನು ಮಾಡಿದರೂ ಆಕ್ರಮಣ ಮಾಡೋಕ್ಕಾಗೋದಿಲ್ಲ. ಕೃಷ್ಣನಲ್ಲಿ ಭಕ್ತಿ ಮಾಡತಕ್ಕಂಥವರಿಗೆ ಶತ್ರುಗಳು ಆಕ್ರಮಣ ಮಾಡೋಕ್ಕಾಗೋದಿಲ್ಲ ಅಂದರೆ ಶತ್ರುಗಳಿಂದ ಕೃಷ್ಣ ಕಾಪಾಡ್ತಾನೆ ಎಂಬ ಕೃಷ್ಣ ಕವಚನೆ. ಹೇಗೆ ವಿಷ್ಣುಪಕ್ಷಾನಿ ವಾಸುರಾಹ ವಿಷ್ಣುಪಕ್ಷದ ದೇವತೆಗಳನ್ನು ಹಸುರರು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲವೋ ಕೃಷ್ಣದಲ್ಲಿ ಭಕ್ತಿ ಮಾಡತಕ್ಕಂಥ ಜನಗಳನ್ನು ಶತ್ರುಗಳು ಎಂದೂ ಸಹ ಆಕ್ರಮಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹೇಳಿದ್ರು. ಅದೆಲ್ಲ ಜ್ಞಾಪಕ ಆಗ್ತಾ ಇದೆ. ತಸ್ಮಾನ್ ನಂದ ಕುಮಾರೋಯಂ ನಾರಾಯಣ ಸಮೋ ಗುಣೈ ಶ್ರಿಯಾ ಕೀರ್ತ್ಯಾನುಭಾವೇನ ತತ್ಕರ್ಮಸು ನ ವಿಸ್ಮಯ. ತಸ್ಮಾತ್ ನಂದ ಕುಮಾರ ಅಯಂ ನಾರಾಯಣ ಸಮಃ ಗುಣೈ ವಿದ್ಯಾ ಶ್ರಿಯಾ ಕೀರ್ತ್ಯ ಅನುಭಾವೇನ ತತ್ಕರ್ಮಸು ನ ವಿಸ್ಮಯ. ತಸ್ಮಾತ್ ಆದ್ದರಿಂದ ಹೇ ನಂದ ನಂದಗೋಪ ಅಯಂ ಕುಮಾರ ಒಂದೇ ನಂದಕುಮಾರ ಅಂತ ಓದ್ಕೋಬಾರ್ದು ಅದನ್ನು. ಹೇ ನಂದ ಕುಮಾರ ಅಯಂ ಈ ಕುಮಾರನು ಗುಣೈ ನಾರಾಯಣ ಸಮಃ ಗುಣಗಳಿಂದ ನಾರಾಯಣನಿಗೆ ಸಮ ಶ್ರಿಯಾ ಕೀರ್ತ್ಯ ಅನುಭಾವೇನ ಯಾವ್ಯಾವುದರಲ್ಲಿ ಶ್ರಿಯ ಶ್ರೀಯಲ್ಲಿ ಕೀರ್ತ್ಯ ಕೀರ್ತಿಯಲ್ಲಿ ಅನುಭಾವ ಪ್ರಭಾವದಲ್ಲಿ ಮತ್ತು ಎಲ್ಲದರಲ್ಲೂ ಕೂಡ ನಾರಾಯಣನಿಗೆ ಸಮ ಈಗ. ಆದ್ದರಿಂದನೇ ತತ್ಕರ್ಮಸು ನ ವಿಸ್ಮಯ ಕಾರ್ಯ ಆತನ ಕಾರ್ಯಗಳು ನೋಡಿ ಆಶ್ಚರ್ಯ ಪಡ್ಲಿಕ್ಕೆ ಹೋಗಬೇಡಿ. ಸಹಜವಾದ ಕೆಲಸ ಆತನಿಗೆ ಅವೆಲ್ಲ ಕೂಡ. ಸೂರ್ಯ ಬೆಳಕು ಕೊಡ್ತಾರೆ ಅಂದರೆ ಆಶ್ಚರ್ಯನಾ? ಬೆಳಕು ಕೊಡೋದೇನು ಸೂರ್ಯ ಬೆಳಕು ಕೊಡೋದವ್ರೆ ಆಶ್ಚರ್ಯ ಪಡಬೇಕಷ್ಟೇ ಹೊರತು ಬೆಳಕು ಕೊಟ್ಟು ಆಶ್ಚರ್ಯ ಪಡೋ ಕಾರಣ ಇಲ್ಲ. ತತ್ಕರ್ಮಸು ನ ವಿಸ್ಮಯ ಇತ್ಯರ್ಥ ಮಾಂ ಸಮಾಧಿಶ್ಯ ಗರ್ಗೇಚ ಸುಗೃಹಂ ಗತೆ ಮನ್ನೇ ನಾರಾಯಣ ಶ್ಯಾಂಶ್ಯಂ ಕೃಷ್ಣಂ ಅಕ್ಲಿಷ್ಟಕಾರಿಣಂ ಇತಿಯರ್ಧ ಮಾಂ ಸಮಾಧಿಶ್ಯ ಗರ್ಗೇಚ ಸುಗೃಹಂ ಗತೆ ಮನ್ನೇ ನಾರಾಯಣಸ್ಯ ಅಂಶಂ ಕೃಷ್ಣಂ ಅಕ್ಲಿಷ್ಟಕಾರಿಣಂ ಇತಿ ಈ ರೀತಿಯಾಗಿ ಅರ್ಧ ಚೆನ್ನಾಗಿ ಮಾಂ ನನಗೆ ಸಮಾಧಿಶ್ಯ ತಿಳಿಸಿ ಗರ್ಗೆ ಸ್ವಗೃಹಂ ಗತೆ ಸತಿ ಗರ್ಗಾಚಾರ್ಯ ತಮ್ಮನೆ ಹೊರಟೋಗಿಬಿಟ್ರು. ಅದರಿಂದ ನಾನು ತಿಳ್ಕೊಂಡಿದ್ದೇನೆ ಮೊನ್ನೆ ನಾರಾಯಣಸ್ಯಾಂಶಂ ಕೃಷ್ಣಂ ನಾರಾಯಣನ ಸಮ ಅಂತ ಹೇಳಿದ್ರಿಂದ ಇನ್ನೊಬ್ಬನೇ ಯಾರೋ ಸಮ ಅಂತ ಅರ್ಥ ಅಲ್ಲ, ನಾರಾಯಣನೇ ಅಂತ ಅರ್ಥ ಮಾಡಿಕೊಂಡೆ. ಯಾತಕ್ಕೆ ನಾರಾಯಣ ಸಮ ಎಂಬವನು ಇನ್ನೊಬ್ಬನು ಇಲ್ಲ. ಏಕೋ ನಾರಾಯಣ ಆಸಿ ನಾರಾಯಣ ನಾರಾಯಣ ಸಮಂ ನಾಸ್ತಿ ನಭೂತಂ ನ ಭವಿಷ್ಯತಿ. ಆದ್ದರಿಂದ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ ಸಾಧಯಾಮ್ಯ ನಾರಾಯಣನ ಸಮ ಅಂತ ಹೇಳಿದ್ದೀನಿ ನಾರಾಯಣ ಅಂತ ಅರ್ಥ ಆಯಿತು ನನಗೆ. ಕೃಷ್ಣ ಅಕ್ಲಿಷ್ಟ ಕಾರಿಣ ಎಲ್ಲವನ್ನೂ ಮಾಡ್ತಾನೆ ಕೃಷ್ಣ ಅಕ್ಲಿಷ್ಟ ಕಾರಿಣ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕಾರಿಣ. ರಾಮನೋ ಕ್ಲಿಷ್ಟಕಾರಿ, ಕೃಷ್ಣನೋ ಕ್ಲಿಷ್ಟಕಾರಿ, ಇಬ್ಬರು ಒಂದೇ. ಕ್ಲಿಷ್ಟಕಾರಿ ಅಂದ್ರೇನು? ಕಷ್ಟಪಟ್ಟು ಮಾಡೋದು. ಅಕ್ಲಿಷ್ಟಕಾರಿ ಅಂದರೆ ಎಫರ್ಟ್ಲೆಸ್ ಆಗಿ ಮಾಡೋದು. ಅದಕ್ಕೆ ಅಕ್ಲಿಷ್ಟ ಅನಾಯಾಸ ಮಾಡ್ತಕ್ಕಂಥ ಸಾಮರ್ಥ್ಯ ಇರೋದ್ರಿಂದ ಅಕ್ಲಿಷ್ಟಕಾರಿಕರು ಇರ್ತಾರೆ. ಮಾಡೋ ನೋಡ್ಬಿಟ್ಟು ನಮ್ಮ ಜನ್ಮದಲ್ಲಿ ಮಾಡಿಸಿ ಹೇಳಬಾರ್ದು ಅನಿಸ್ಬಿಡ್ತದೆ, ಒದ್ದಾಟ ಆಗೋಗ್ಬಿಡ್ತದೆ ನಡಿ ಅಂತೇಳಿ. ನಿಮಗೆ ಈಗ ಹೇಳಿ ನನ್ನ ಪದ್ಧತಿ ಆಗಿದೆ ಅಂತ ಆಗ್ಬಿಡ್ತದೆ. ಆ ಥರ ಆಗಬಾರ್ದು. ಎಫರ್ಟ್ಲೆಸ್ ಮಾಡಿದ್ರೆ ಏನಾಗುತ್ತಾಗ ಖುಷಿ, ಹೇಳಿದವ್ರಿಗೆ ಖುಷಿ, ಮಾಡಿದವ್ರಿಗೂ ಖುಷಿ ಇರುತ್ತೆ. ಆ ದೃಷ್ಟಿಯಿಂದ ಅಕ್ಲಿಷ್ಟಕಾರಿ ಅಡುಗೆ ಮಾಡೋದು, ದೇವ್ರ ಪೂಜೆ ಮಾಡೋದು ಎಲ್ಲ ನೋಡಿದ್ರೆ ನೋಡಿಬಿಟ್ರೆ ಇನ್ಮೇಲೆ ದೇವ್ರ ಪೂಜೆ ಕ್ಯಾನ್ಸಲ್ ಅಂದ್ಬಿಡಿಸ್ಬೇಕು. ಅಷ್ಟರ ಮಟ್ಟಿಗೆ ಹಿಂಸೆ ಪಡ್ಕೊಂಡು ಮಾಡ್ತಿರ್ತಾರೆ. ಮಾತೆ ಓ ಥರ ಉಷ್ ಅಂತ ಹೇಳಿ ಮಾತಿರ್ತಾರೆ, ಉಷ್ ಅಂತಿರೋದು, ಕಷ್ಟಪಡ್ತಿರೋದು, ಅದೆಲ್ಲ ನೋಡಿದಾಗ ದುಃಖ ಆಗುತ್ತೆ. ಅದಕ್ಕೆ ಕೃಷ್ಣ ಹೇಗೆ ಮಾಡ್ತಾನೆ? ಅಕ್ಲಿಷ್ಟಕಾರಿ, ಇದು ದೇವರ ವಿಷಯ, ಎಲ್ಲವನ್ನೂ ಮಾಡ್ತಾನೆ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಎಫರ್ಟ್ಲೆಸ್ ಆಗಿ ಮಾಡ್ತಾನೆ. ಒಂದು ಕೆಲಸ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾನೆ, ಯಾವಾಗಲೂ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ. ಶ್ರಮದ ಹೆಸರೇ ಇಲ್ಲ. ಅದು ಹೇಳೋದಕ್ಕೇನೆ ನಿಶ್ವಸಿತ. ಪರಮಾತ್ಮನ ವೇದಾದಿಗಳ ಅಭಿವ್ಯಕ್ತಿ ಎಷ್ಟು ಕೆಲಸ ಅಂದರೆ ಉಸಿರು ಬಿಟ್ಟಾಗಿ, ಉಸಿರು ಬಿಟ್ಟು ಸರೀಸಾಗಿ ಆಗಿಬಿಡಬೇಕು. ಎಫರ್ಟ್ ಗೊತ್ತೇ ಆಗಿದ್ರೆ ಉಸಿರಾಡೋದು ನಮಗೆ. ಅಷ್ಟು ಸರೀಸಾಗಿ ಪರಮಾತ್ಮ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಇದು ಕೃಷ್ಣನ ಬಗ್ಗೆ ವಿಶೇಷ ಮತ್ತೊಂದು ಮಹಿಮೆ. ಎಲ್ಲವನ್ನು ಮಾಡಿದ್ದು ಅನಾಯಾಸವಾಗಿ ಮಾಡಿ. ಆಚಾರ್ಯ ಬಗ್ಗೆ ಹೇಳಬೇಕಾದ್ರೆ ಕೂಡ ಗಮನಾಸನ ಸಂಕತಾದಿ ಲೀಲಾ. ಆಚಾರ್ಯ ಬದ್ರಿಗೆ ಹೊರಟ್ಬೋದು. ಬದ್ರಿಗೆ ಹೋಗ್ಬಿಟ್ರೆ ಎಷ್ಟು ತಿಂಗಳು ಪ್ಲಾನ್ ಮಾಡಿರ್ತಾರೆ ಪಾಪ. ಒಂದಿಷ್ಟು ಒದ್ದಾಡ್ತಾರೆ, ಹೇಳ್ತಾರೆ ಇನ್ನೊಮ್ಮೆ ಹೋಗೋದಿಲ್ಲ, ಅದು ಡಿಕ್ಲೇರ್ ಮಾಡ್ತಾರೆ ಎಷ್ಟೋ ಸಲ, ಇನ್ನೊಮ್ಮೆ ಹೋಗೋದಿಲ್ಲ ಸಾಕಾಗುತ್ತೆ ಅಂತ ಹೇಳಿಬಿಡ್ತಾರೆ. ಆದರೆ ಆಚಾರ್ಯ ಬದ್ರಿ ಎರಡು ಸರ್ತಿ ಹೇಗೆ ಹೋಗಿ ಬಂದರು? ಗಮನಾಸನ ಸಂಕತಾದಿ ಲೀಲಾ, ಅದೊಂದು ಲೀಲೆ ಇದ್ದಾಗಿತ್ತೆ ಹೊರತು ಏನಾಯ್ತು ಅದರಿಂದ? ಆಯಾಸದ ಹೆಸರೇ ಇಲ್ಲ. ಅದೇ ನಡ್ಕೊಂಡು ಹೋಗಿದ್ದಾರೆ. ಮತ್ತೆ ಇವರು ಫ್ಲೈಟಲ್ಲಿ ಹೋಗಿ ಇದು ಮಾಡಿ ಉದಾಡ್ತಿರ್ತಾರೆ, ಗೊತ್ತಾಯ್ತಾ? ನಡ್ಕೊಂಡು ಹೋಗಿ ಬಂದಿದ್ದಾರೆ. ಅದ್ರ ಜೊತೆಗೆ ಅಶಿಷ್ಟರ ಸ್ವಾಮತ್ ಕಳಿಸಿದ್ದಾರೆ. ಅಲ್ಲಿಂದ ಉತ್ತರ ಬದ್ರಿ, ಅಲ್ಲಿಂದ ನಾರಾಯಣಾಸುರಕ್ಕೆ ಹೋಗಿದ್ದಾರೆ. ಭಾಷ್ಯ ಬರೀತಾರೆ, ಗೀತಾ ಭಾಷೆ ಒಪ್ಪಿಸಿದ್ದಾರೆ. ಒಂದೊಂದು ದೊಡ್ಡ ಸಮಸ್ಯೆ. ಅಂತ ಹೊತ್ತಿನಲ್ಲಿ ಇಷ್ಟೆಲ್ಲ ಮಾಡಿ ಅಲ್ಲಿ ಹೋಗಿ ಪಾರಾಯಣ ಮಾಡೋಕೆ ಆಗಲ್ಲ ಯಾರು ಕೂಡ. ಬರೀ ಪುಸ್ತಕ ಬರೆಯೋದು ಬೇಡ, ಅಲ್ಲಿ ಪಾರಾಯಣ ಮಾಡೋಕೆ ಆಗೋದಿಲ್ಲ ಬ್ರಹ್ಮಸೂತ್ರ ಭಾಷ್ಯನ. ಅಂತ ಹೊತ್ತಿನ ಬ್ರಹ್ಮಸೂತ್ರ ಭಾಷ್ಯ ಬರೋದ ಜಾಗ ಅನಾಯಾಸ ಡಿಕ್ಟೆ ನಾಲ್ಕದ್ದೇ ಪಟ 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 ಹೇಳಿ ಜಾಗ. ಆಗ ಏನಿಸುತ್ತೆ? ಆಚಾರ್ಯರೇ ಲೀಲೆಯಿಂದ ಮಾಡಿರ್ಬೇಕಾದ್ರೆ ದೇವರು ನೈವಾತ್ರ ವಿಶ್ರಮಣಮೆಚ್ಚತ್ ಅವಿಶ್ರಮೋಸೌ ನಿಸೀಮ ಪೌರುಷ ಬಲಸ್ಯ ಕುತಶ್ರಮೋಶ್ಯ. ಉಳಿದವರು ಕಷ್ಟ ಮಾಡ್ತಾರೆ, ಬಾರಿ ಕಷ್ಟಪಟ್ಟು ಮಾಡ್ತಾರೆ. ಅದನ್ನು ಹೇಳಬೇಕಾದ್ರೆ ಹೇಳ್ತಾರೆ, ರುದ್ರದೇನು ಮಾಡಿದ್ರು? ದಿಶಕಲ್ಪ ತಪಸ್ತೀರ್ಣಂ ರುದ್ರೇಣ ಲವಣಾಂಭಸಿ. ಹತ್ತು ಕಲ್ಪಗಳ ಕಾಲ ರುದ್ರದೇನು ಮಾಡಿದ್ದಾರೆ? ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವರೇ ಲವಣಾಂಭಸಿ, ಎಷ್ಟು ಕಷ್ಟ ಗೊತ್ತಾ, ಅದು ಕಷ್ಟ ಅನುಭವ ಆಗಿದೆ ಅವರಿಗೆ, ಅದಕ್ಕೋಸ್ಕರ ಕಷ್ಟ ಅಂತ ಹೇಳಿದ್ರು. ರುದ್ರೇನು ಮಾಡಿದ್ದಾರೆ? ರುದ್ರದೇವ ಇಂದ್ರದೇವರು ನೂರು ಅಶ್ವಿನದಾಗ ಮಾಡಿ ಹೊಗೆ ಕುಡಿದಿದ್ದಾರೆ, ಹೊಗೆ ಕುಡಿದಿದ್ದಾರೆ ಅಂತ ಹೇಳ್ತಾರೆ. ಹೊಗೆ ಕುಡಿಯೋದು ಏನರ್ಥ? ಕಟ್ಪಟ್ಟಿದ್ದಾರೆ ಅಂತ, ಯಜ್ಞ ಮಾಡೋಕೆ ಆಯಾಸ ಆಗಿದೆ ಅಂತ ಅರ್ಥ. ಆದರೆ ಇದು ಕೂಡ ಏನಾಗಿದೆ ಇಲ್ಲಿ? ಏನು ಆಯಾಸದ ಹೆಸರಿಲ್ಲ. ಇದನ್ನು ಗಮನಿಸಿದರೆ ಆಯಾಸವಿಲ್ಲದೆ ಮಾಡಿತ್ತು. ಕೃಷ್ಣಮ ಕ್ಲಿಷ್ಟಕಾರಿಣ ಶ್ರೀ ಶುಕ ಉವಾಚ ಇತಿ ನಂದವಚ ಶ್ರುತ್ವ ಗರ್ಗಗೀತಮ್ರಜೌಕಸಃ ದುಷ್ಟಶ್ರುತಾನುಭಾವಾಸ್ತೆ ಕೃಷ್ಣಶ್ಯಾಮಿತ ತೇಜಸಃ ಮುದಿತಾನಂದಮಾನರ್ಚ್ಯು ಕೃಷ್ಣಂಚ ಗತವಿಸ್ಮಯಃ ಇತಿ ನಂದವಚ ಶ್ರುತ್ವ ಗರ್ಗಗೀತಂ ವ್ರಜೌಕಸಃ ದುಷ್ಟಶ್ರುತಾನುಭಾವಾ ತೇ ಕೃಷ್ಣಸ್ಯ ಅಮಿತ ತೇಜಸ ಮುದಿತಾಹ ನಂದಂ ಆನರ್ಚ್ಯು ಕೃಷ್ಣಂಚ ಗತವಿಸ್ಮಯಃ ಇತಿ. ಈ ರೀತಿಯಾಗಿ ನಂದವಚ ಶ್ರುತ್ವಾ ನಂದನ ಮಾತನ್ನು ಕೇಳಿದರು. ಏನದು ಗರ್ಗಗೀತಂ? ಕೃಷ್ಣನ ಮಹಿಮೇಲೆ ಅಂತ ಗರ್ಗಗೀತ, ಗೋಪಿಗೀತ ಇತ್ಯಾದಿದ್ದಾಗೆ ಗರ್ಗಗೀತ, ಗರ್ಗಾಚಾರ್ಯ ಹೇಳಲ್ಪಟ್ಟಂತಹ ಕೃಷ್ಣನ ಮಹಿಮೆಯನ್ನು ತಿಳಿಸ್ತಕ್ಕಂಥ ನಂದವಚ ಶ್ರುತ್ವ ರಜೌಕಸಃ ಹಾಗೂ ರಜದ ವಾಸಿಗಳೆಲ್ಲ ದುಷ್ಟಶ್ರುತಾನುಭಾವಾಸ್ತೆ ಗೊತ್ತಾಯ್ತವರಿಗೆ, ಕಂಡೆ ನಾವೇ ಕಂಡಿದ್ದೇವೆ ಗರ್ಗಾಚಾರ್ಯ ಸರಿ ಅನಿಸ್ಬಿಡ್ತು. ಈ ಕೃಷ್ಣನ ಬಗ್ಗೆ ಕೆಲವರು ವಿಷಯಗಳನ್ನು ನೋಡಿರಲಿಲ್ಲ, ಕೆಲವರು ಕೇಳಿದವರು ಇದ್ರು, ಕೆಲವರು ಕಂಡವರು ಇದ್ರು, ನೋಡಿದವರು ಕಂಡವರು. ಅದಕ್ಕೆ ದುಷ್ಟಶ್ರುತಾನುಭಾವ, ದುಷ್ಟಾನುಭಾವರು ಶ್ರುತಾನುಭಾವರು. ಕೃಷ್ಣಸ್ಯ ದುಷ್ಟಶ್ರುತಾನುಭಾವಾಸ್ತೆ ಅಮಿತ ತೇಜಸ್ಸಹ ಕೃಷ್ಣಸ್ಯ ಮಿತ ತೇಜಸ್, ಸೂರ್ಯಾದಿಗಳ ಮಿತ ತೇಜಸ್ಸಿಗಳು, ಕೃಷ್ಣ ಅಮಿತ ತೇಜಸ್, ವಿಷ್ಣೋರ ಅಮಿತ ತೇಜಸ್ಸಹ ನಾಮನಾಮೇ ತತ್ಪ್ರಿಕೆ ಹೇಳಬೇಕು. ವಿಷ್ಣೋರ ಅಮಿತ ತೇಜಸ್ಸಹ ಮಿತ ಅಮಿತ ಅನ್ಲಿಮಿಟೆಡ್ ಅಂತ ಅರ್ಥ. ಅಂತ ತೇಜಸ್ಸಿನ ಕೃಷ್ಣನ ಅಮಿ ಅಲ್ಲ ತಪ್ಪದು, ಅಮಿತ ತೇಜಸ್ಸ. ಅಮಿತ ತೇಜಸ್ ಹೇಗೆ ಬಿಟ್ಟಾಯ್ತದ? ಅಮಿತ ದೀರ್ಘ ಮಾಡಬೇಕು. ಕೃಷ್ಣಸ್ಯಾಮಿತ ತೇಜಸ್ಸ ಅಲ್ಲ ದೀರ್ಘ ಇರು, ಅಳ್ಳಲ್ಲ ಅದು ದೀರ್ಘ. ಕೃಷ್ಣಸ್ಯ ಅಮಿತ ತೇಜಸ್ಸ, ಅಮಿತ ತೇಜಸ್ಸನಾದ ಕೃಷ್ಣನ ದುಷ್ಟಶ್ರುತಾನುಭಾವ, ಅನುಭವವನ್ನು ಕಂಡು ಕೇಳಿದ ಜನಗಳೆಲ್ಲ ಮುದಿತಾ ಭಾರಿ ಸಂತೋಷಪಟ್ಟವರಾಗಿ ಗತವಿಸ್ಮಯ ಆಶ್ಚರ್ಯ ಬಿಟ್ಟುಬಿಟ್ಟು ನ ಕೃಷ್ಣಂ ಆನರ್ಚ್ಯು ನಂದಂ ಆನರ್ಚ್ಯು ಕೃಷ್ಣಂಚ. ನಂದನನ್ನು ಅಭಿನಂದನೆ ಮಾಡಿದರು, ಕೃಷ್ಣನ ಅಭಿನಂದನೆ ಮಾಡಿಬಿಟ್ರು. ಇಂಥ ಮಗ ಅಂತೇಳಿ ನಂದನ ಅಭಿನಂದನೆ ಮಾಡಿದರು, ಇಂಥ ಕಷ್ಟ ಕೃಷ್ಣನ ಅಭಿನಂದನೆ ಮಾಡಿದರು. ಅಥವಾ ನಂದನ ಹೇಳಿ ನಂದ ಇಷ್ಟರಲ್ಲಿ ಹೇಳಿದ್ನಲ್ಲ ಅದಕ್ಕೆ ನಂದಮಾನರ್ಚ್ಯು ಕೃಷ್ಣನ ಮಹಿಮೆ ತಿಳಿಸಿಕೊಟ್ಟಿದ್ದಕ್ಕೆ ಆನಂದವಾಯಿತು. ಆತನನ್ನು ಆರಾಧನೆ ಮಾಡಿದರು. ಕೃಷ್ಣಂಚ ಗತವಿಸ್ಮಯ ಏನ ರಾಮಾವತಾರದಲ್ಲಿ ಅಲ್ಲಿ ಪ್ರಕಾರವೇ ಇಲ್ಲಿ ಪ್ರಕಾರವೇ. ಅಲ್ಲಿ ಮೊದಲೇನು ಮಾಡ್ತಾನೆ, ಹರಿಚನ ಕೊಲ್ತಾನೆ, ಆಮೇಲೆ ಸುಮಾನು ಕೊಲ್ತಾನೆ, ಅಲ್ಲೇನು ತಾಟಕೇನು ಕೊಲ್ತಾನೆ, ಅಲ್ಲಿ ಉದ್ಧಾರ ಮಾಡ್ತಾನೆ, ಯಜ್ಞ ರಕ್ಷಣೆ ಮಾಡ್ತಾನೆ, ಶೋಧನ ಸ್ಫುರಿತಾನೆ, ಅವೆಲ್ಲ ಎಂಥದ್ದು ಯಾರು ಮಾಡ್ಬೋದು ಕೆಲಸ? ನಾವು ಯಾರು ಮಾಡೋದು? ಅತ್ತೆ ಮಾಡೋದು. ಅಲ್ಲಿ ತೋರಿಸಿದ ರೀತಿ ಬೇರೆ, ತೋರಿಸಿದ ರೀತಿ ಬೇರೆ. ಅವು ಕೂಡ ಎಂಥ ಸಾಧ್ಯ ಕಾರ್ಯಗಳು ಆಚಾರ್ಯ ಹೇಳ್ತಾರೆ. ಏವಂ ವಿಧಾನಿ ಅಗಣಿತಾನಿ ರಘುತ್ತಮಸ್ಯ ರಾಮಾವತಾರ ಚರಿತಾನಿ ತದನ್ಯ ಪುಂಭಿಹಿ. ಗೊತ್ತಾಯ್ತಾ? ಉಳಿದವರಿಂದ ಇಮ್ಯಾಜಿನ್ ಮಾಡೋಕ್ಕೆ ಆಗದ ಕೆಲಸ ರಾಮದೇವರು ಮಾಡಿದ್ದಾರೆ. ಅರ್ಥ ಆಯ್ತಾ? ಅದರಿಂದ ಅಲ್ಲಿ ತೋರಿಸಿದ, ಇಲ್ಲಿ ತೋರಿಸಿದ. ಹೈ ಸ್ಪೀಡ್ ಅಲ್ಲಿ ಸ್ಲೋ ಯಾತಕ್ಕೆ ಮಾಡಿದ್ರೆ ಹೇಳಿ ನೋಡಂತೆ. ಇವ್ರೇನು ಹೇಳ್ತಾರೆ, ರಾಮಾವತಾರ ಸ್ವಲ್ಪ ಸ್ಲೋ, ಇದು ಫಾಸ್ಟ್ ಅಂತಾರೆ. ಯಾತಕ್ಕೆ? ಅದು ಟೆಸ್ಟ್, ಇದು ಒನ್ ಡೇ ಇದ್ದಾಗತ್ತೆ ಅರ್ಥ. ಅದು ಯಾತಕ್ಕೆ ಮಾಡಿದ ಅಂದರೆ ಅದು ದೇಹದ ಆಯುಷ್ಯ ಜಾಸ್ತಿ ಇದ್ದ ಕಾಲ. ಗೊತ್ತಾಯ್ತಾ? ಅದು ಎಷ್ಟೊತ್ತು? 11,000 ವರ್ಷ ಇದರೊಳಗೆ, 13,000 ವರ್ಷ ನಕ್ಷತ್ರ ಮಾಸ ರಾಜ್ಯ ಆಡಿದ ಕಾಲ. ಕೃಷ್ಣಾವತಾರ ಇದ್ದ ಎಷ್ಟು ದಿವಸ ಒಟ್ಟು? 106.5 ವರ್ಷ. 100 ವರ್ಷ, 106 ವರ್ಷ, 6 ತಿಂಗಳು ಅಷ್ಟೇ. ಅಷ್ಟರೊಳಗೆ ಫಾಸ್ಟಾಗಿ ಮಾಡ್ಬೇಕಲ್ಲ, ಆಗ ಲಿಮಿಟೆಡ್ ಟೈಮ್ ಅದು, ಅದೇ ಆಗಿದೆ. ಅದರಿಂದ ಅಲ್ಲಿ ಹಾಗೆ ಕಾಣುತ್ತೆ. ಇತಿ ನಂದವಚ ಶ್ರುತ್ವ ಗರ್ಗಗೀತಮ್ರಜೌ ಕಸಃ ಕೃಷ್ಣಶ್ರುತಾನುಭಾವಾಸ್ತೆ ಕೃಷ್ಣಶ್ಯಾಮಿತ ತೇಜ. ಸೀರಿಯಲ್ಲಾರ ಹೇಳ್ಕೋತಾ ಹೋಗ್ತಾರೆ, ಸೀರಿಯಲ್ಲ ಇದಾರೆ ಒಂದು ದಿವಸ ಮುಗಿಸ್ಬಿಡ್ತಾರೆ ಆ ಥರ. ಅದು ಸೀರಿಯಲ್ಲಿ ಕಾರಣ ಅಂತ ಕೇಳಿ ಸಾರ್, ಆಗಿನ ಜನಗಳಿಗೆ ಏನು ಬೇಕಾಗಿತ್ತು? ಅದು ಲೋಕದೃಷ್ಟಿಯನ್ನು ಹೇಳಿದ್ರು ಅಷ್ಟೇ. ಅದು ನಿಜವಾದ ಪರಮಾತ್ಮ ಏನು ಮಾಡ್ತಾನಾಗ ಯಾತ್ರಿ ತೋರಿಸ್ತಾ ಹೋಗ್ತಾನೆ ತನ್ನ ಮಹಿಮೆಗಳನ್ನು. ಆ ಯೋಗ್ಯರು ಯಾರಿರಬೇಕು ಅವರಿಂದ ಮತ್ತು ಬಿಡದಂತ ತೋರಿಸೋದಿಲ್ಲ, ರಾಕ್ಷಸರ ಮಧ್ಯೆ ತೋರಿಸೋದಿಲ್ಲ, ಯೋಗ್ಯರ ಮಧ್ಯೆ ಮಾತ್ರ ತೋರಿಸೋದು, ಯೋಗ್ಯತೆ ಇದ್ದಷ್ಟು ಮಾತ್ರ ತೋರಿಸೋದು. ಉಪಾಸನೆಗೆ ಅರ್ಹ ಜನಗಳ ಸಂಖ್ಯೆ ಜಾಸ್ತಿ ಇತ್ತಾಗ ಒಂದೊಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ಹಾಗಲ್ಲ, ಟೈಮ್ ಭಾಳ ಕಡಿಮೆ ಇರೋ, ಆಯುಷ್ಯನೇ ಕಡಿಮೆ ಜನಗಳದು, ಆಯುಷ್ಯನೇ ಕಡಿಮೆ ಆದ್ದರಿಂದ ಬೇಗ ಬೇಗ ತೋರಿಸ್ಬೇಕಾದ ಅನಿವಾರ್ಯತೆ ಇತ್ತು. ಅಲ್ಲಿ ಆ ವಿಷಯ ಕಾಲ ಹೆಚ್ಚು ಅವಕಾಶ ಇತ್ತು, ಆದ್ದರಿಂದ ತೋರಿಸ್ತಾನೆ. ಅದರಿಂದ ಏನು ಅನುಕೂಲ ಆಯಿತು ಅಂದರೆ ಎಲ್ಲ ಫಾಸ್ಟೇ ತೋರಿಸ್ಬಿಟ್ರೆ ಕೃಷ್ಣ ತೋರ್ಸೋಕ್ಕೆ ಬರಲ್ಲ ಅಂತ ಆಗ್ಬಿಡೋದು. ಹೌದಲ್ಲ, ಬರೀ ಫಾಸ್ಟ್ ಮಾಡ್ತಾನೆ ಕೃಷ್ಣ ಅಂತ ಹೇಳ್ಬಿಟ್ಟು ಬೇಜಾರಾಗ್ತದೆ. ರಾಮಾವತಾರದಲ್ಲೂ ಫಾಸ್ಟು, ಇಲ್ಲೂ ಫಾಸ್ಟು, ಒಂದಾರ ಸ್ಲೋ ಮಾಡಬಾರ್ದೆ ಅಂತ ಇದ್ರು. ಅದಕ್ಕೇನು ಮಾಡ್ದೆ ಅಲ್ಲಿ? ರಾಮಾವತಾರ ಸ್ಲೋ, ಕೃಷ್ಣ ಇಲ್ಲಿ ಫಾಸ್ಟ್ ಮಾಡ್ದ. ಕೆಲಸ ಏನು ಮಾಡ್ತಾರೆ, ಇಷ್ಟು ವರ್ಷ ಹಾಕಿರಬೇಕಾಗಿತ್ತು, ಸ್ವಲ್ಪ ಮುಗಿಸಿಬಿಡಬಾರ್ದೆ ಅಂತ ಕೇಳಿದರೆ ನರಸಿಂಹಾವತಾರ ಬಂದ ಕಂಡು ಕೆಲಸ ಮುಗಿಸಿ ಹೊರಟೋಗ್ಬಿಟ್ಟು. ಯಾಕೆ ವರ್ಷಗಟ್ಟಲೆ ಇರಬೇಕಾಗಿತ್ತು ಕೃಷ್ಣ ಅಂದರೆ? ವರ್ಷಗಟ್ಟಲೆನೂ ಇದ್ದ, ಯಾಕೆ ಇರೋದಿಲ್ಲ ಅಂತ ಕೇಳಿ ಇದ್ದ ಇಲ್ಲಿ. ಅದು 11 ವರ್ಷ ರಾಜ್ಯನೂ ಮಾಡಿದ. ಏ ಮತ್ತು ಮನುಷ್ಯನಾಗೆ ಬರಬೇಕಂತ ಕೇಳಿದರೆ ಪ್ರಾಣಿಗಳ ರೂಪದಲ್ಲಿ ಬಂದ, ಆಯುಧದಲ್ಲಿ ಹೊಡಿಬೇಕಂತ ಕೇಳಿದರೆ ಉಗಿರ್ಲಿಕ್ಕೆ ಒಂದ. ಏನೇನು ಕೇಳ್ತಿರೋ ಅದಕ್ಕೆಲ್ಲ ದೇವ್ರೇನು ಮಾಡ್ತಾ ಹೋಗ್ತಾನೆ, ಇದೆಲ್ಲ ತೋರಿಸ್ತಾ ಹೋಗ್ತಾನೆ. ಇಲ್ಲದೆ ಒಂದೇ ಆಗಿಬಿಟ್ರೆ ಏನಾಗ್ತಿತ್ತು? ಏನೋ ಅಡ್ಜಸ್ಟ್ ಆಗಿದ್ದಾನೆ, ಅದಕ್ಕೆ ಸಮ ಮ್ಯಾನೇಜ್ ಮಾಡ್ತಾನೆ ತಿಳ್ಕೊಂಡ್ಬಿಡ್ತೀನಿ. ತಿಳಿಯುತ್ತಲ್ಲ ಏನಾರಾಗಲಿ ಅಸ್ತ್ರ ಅಷ್ಟೇ. ಚಕ್ರ ತೊಗೊಂಡು ಹೊಡಿಬೇಕಾ? ಚಕ್ರ ತೊಗೊಂಡು ಅದು ಸರಿನೇ. ಏನು ಚಕ್ರ ತೊಗೊಂಡು ಅದು ಚಕ್ರ ಮಾಡೋಕೆ ಅದು ಸರಿನೇ. ಮೋಹಿನ ರೂಪದಲ್ಲಿ ಚಕ್ರ ತೋರಿಸ್ತಾನೆ, ಮೋಹಿನ ರೂಪದಲ್ಲಿ ಚಕ್ರ ಹಿಡಿತಾನೆ, ಅದೇ ಅವ್ರದ್ದು ಹಿಡಿಬೇಕು ಅಂತೇನೇ ಇಲ್ಲ. ಇದೆಲ್ಲ ನೋಡಿದಾಗ ಏನಾಗುತ್ತಾಗ ಸರ್ವ ಸಾಮರ್ಥ್ಯ ಅಂತ ಅರ್ಥ. ಸರ್ವ ಪ್ರಹರಣ ಆಯುಧ, ದೇವ್ರ ಹೆಸರು. ಎಲ್ಲವೂ ಏನು ಸಿಕ್ಕರೂ ಅದೇ ಪ್ರಹರಣ, ಅದೇ ಆಯುಧ. ಇಂಥದ್ದು ಬೇಕು ಅಂತೇನೂ ಇಲ್ಲ. ಅರ್ಜುನಿಗೆ ಗಾಂಡಿವನೇ ಬೇಕಾಗ್ತಿತ್ತು, ಲಿಮಿಟೇಷನ್ ಅದರಲ್ಲಿ. ಒಬ್ಬೊಬ್ಬರಿಗೊಂದು ಲಿಮಿಟೇಷನ್ ಇರೋದು. ಬಲರಾಮ ದೇವರಿಗೆ ಮುಸಲಹಾಲ ಬೇಕೇ ಬೇಕು, ಕೃಷ್ಣನಿಗೆ ಅದೆಲ್ಲ ಇಲ್ಲ. ಏನು ಸಿಕ್ಕರದೇ ಇದನ್ನ ಅರ್ಥ ಮಾಡಿಕೊಂಡ್ರೆ ದೇವರ ವೈಭವನ ಹೇಳೋದು ಕೂಡ ಇದು ಮುಖ್ಯವಾದ್ದು. ಇದೆ ನಂದ ಕೆಲವರು ಇರ್ತಾರೆ, ಫಾಸ್ಟೇ ಆಡ್ತಾರೆ, ಟೆಸ್ಟಲ್ಲಿ ಸೋತೋಗ್ಬಿಡ್ತಾರೆ, ಅಲ್ಲಿ ಆಡಕ್ಕೆ ಬರೋದಿಲ್ಲ, ನಿಲ್ಲಕ್ಕೆ ಬರೋದಿಲ್ಲ. ಇಲ್ಲಿ ನಿಲ್ತಾರೆ, ಇಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಪೂರ್ತಿ ಒಡೆಯೋದೇ ಇಲ್ಲ, ಅಲ್ಲಿ ನಿಂತ್ಕೊಂಡೇಬಿಡ್ತಾರೆ. ಅರ್ಥ ಏನಾದಕ್ಕೆ ಅಂದರೆ ಎಲ್ಲದರಲ್ಲೂ ಅಡ್ಜಸ್ಟ್ ಆಗಿಲ್ಲ ಅವರು ಅಂತ. ದೇವರಿಗೇನಿಲ್ಲ, ಯಾವ ಪ್ರಸಂಗನೂ ಸರಿನೇ ಅಂತ ತೋರಿಸ್ತಾ ಬರ್ತಾರೆ. ಇತಿ ನಂದವಚ ಶ್ರುತ್ವ ಗರ್ಗಗೀತಮ್ರಜೌ ಕಸಃ ದೃಷ್ಟಶ್ರುತಾನುಭಾವಾಸ್ತೆ ಕೃಷ್ಣಶ್ಯಾಮಿತ ತೇಜಸಃ ಮುದಿತಾನಂದಮಾನತ್ಯು ಕೃಷ್ಣಂಚ ಗತ ವಿಸ್ಮಯ. ವಿಸ್ಮಯ ಪಟ್ಟಿ ವಿಸ್ಮಯ ಹೋಯ್ತೀಗ. ಅದಕ್ಕೆ ಓ ಭಾರಿ ಆಶ್ಚರ್ಯ, ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಏನು ಜಾಗೀರ್ ದಾನ ಕೊಡ್ತಾ ಇದ್ರು ಒಂದೇ ಸಮಯ, ಆಶ್ಚರ್ಯ ಪಟ್ಟುಬಿಟ್ರು. ಈ ಪಾಟಿ ಕೊಡ್ತಾ ಮನುಷ್ಯ ಅಂತ ಕೇಳಿದರು, ರಾಜ ಅಂದರು. ಓ ಹಾಗಿದ್ರೆ ಸರಿ ಅಂತ ತಕ್ಷಣ ರಾಜ ಅಂದ ತಕ್ಷಣ ಏನಾಯ್ತು ಅಲ್ಲಿಗೆ? ಹಾಗಿದ್ರೆ ಸರಿ, ಎಷ್ಟು ಬೇಕಾದ್ರೆ ಕೊಡೋದು ಬಿಡಿ ಅಂತ ಆಶ್ಚರ್ಯ ಹೊರಟೋಯ್ತಾಗ. ಆ ರೀತಿ ಈ ಕೃಷ್ಣನ ಮಹಿಮೆ ಗೊತ್ತಾದ್ಮೇಲೆ, ನಾರಾಯಣ ಅಂತ ಗೊತ್ತಾದ್ಮೇಲೆ ಗತವಿಸ್ಮಯ. ಮೊದಲು ಸುವಿಸ್ಮಿತಾ, ಈಗ ಗತವಿಸ್ಮಯ. ದೇವೇ ವರ್ಷತಿ ಯಜ್ಞ ವಿಪ್ಲವ ವೃಷಾ ವಜ್ರಾಸ್ಮ ವರ್ಷಾ ನಿಲೈಹಿ ಸೀದತ್ಪಾಲ ಪಶು ಸ್ತ್ರೀಯಾತ್ಮ ಶರಣಂ ದೃಷ್ಟ್ವಾನು ಕಂಪ್ಯುತ್ಸ್ಮಯ ಉತ್ಪಾಟ್ಯೈಕಕರೇಣ ಶೈಲಮವಲೋ ಲೀಲೋಚ್ಛಿಲೀಂದ್ರಂ ಯತ್ಸೆ ಲೀಲಾ ಉಚ್ಛಿಲೀಂದ್ರಂ ಯಥಾ ಬಿಭ್ರದ್ಗೋಷ್ಠಂ ಅಪಾತ್ ಮಹೇಂದ್ರ ಮದಭಿತ್ ಪ್ರಿಯಾನ್ನ ಇಂದ್ರೋ ಗವಾಂ. ಕೃಷ್ಣನ ಅಭಿನಂದನೆ ಮಾಡಿದ ರೀತಿ ಅಂತ ಅರ್ಥ. ಏನಂತ ಅಭಿನಂದನೆ ಮಾಡಿದರು ಅಂದರೆ, ಒಟ್ಟು ಕಥೆ ಏನಿದೆ ನಡೆದಿದ್ದು ಇಷ್ಟೊತ್ತು. ದೇವೇ ವರ್ಷತಿ ಯಜ್ಞ ವಿಪ್ಲವ ವೃಷಾ ವಜ್ರಾಸ್ಪ ವರ್ಷಾನಿಲೈಹಿ ಸೀದತ್ ಪಾಲಪಶು ಸ್ತ್ರೀಯ ಆತ್ಮ ಶರಣಂ ದೃಷ್ಟ ಅನುಕಂಪ್ಯುತ್ಸ ಅನುಕಂಪಿ ಉತ್ಸ್ಮಯ ಉತ್ಪಾಟ್ಯ ಏಕಕರೇಣ ಶೈಲಂ ಅಬಲಃ ಲೀಲೋಚ್ಛಿಲೀಂದ್ರಂ ಯಥ ಬಿಭ್ರತ್ ಗೋಷ್ಠಂ ಅಪಾತ್ ಮಹೇಂದ್ರ ಮದಭಿತ್ ಪ್ರಿಯಾತ್ ನಹ ಇಂದ್ರ ಗವಾ ದೇವೇ ವರ್ಷತಿ ಯಜ್ಞ ವಿಪ್ಲವ ವೃಷ. ಯಜ್ಞ ವಿಪ್ಲವ ವೃಷ, ತಮ್ಮ ಯಜ್ಞಕ್ಕೆ ವಿಪ್ಲವ ಅಡ್ಡಿ ಮಾಡಿದ ಕೋಪದಿಂದಾಗಿ, ವೃಷ ಕೋಪದಿಂದಾಗಿ ತನ್ನ ಇಂದ್ರೋತ್ಸವಕ್ಕೆ ಅಡ್ಡಿ ಮಾಡಿದ ಕೋಪದಿಂದಾಗಿ ದೇವೇ ಇಂದ್ರದೇವರು ವರ್ಷತಿ ಮಳೆ ಸುರಿಸಿದಾಗ, ಯಾವಂಥ ಮಳೆ, ವಜ್ರ ಅಶ್ಮ ವರ್ಷ ಅನಿಲೈಹಿ, ವಜ್ರಾಶ್ಮ ವರ್ಷಾನಿಲೈಹಿ, ವಜ್ರದಂಥ ಕಲ್ಲು ಮಳೆ, ಅಂಥ ಮಳೆ ಸತತವಾಗಿ ಸುರಿತು. ಅವಾಗ ಏನಾಯಿತು, ಸೀದತ್ ಪಾಲಪಶು ಸ್ತ್ರೀ ಆತ್ಮ ಶರಣಂ. ಅವಾಗ ಏನಾಯಿತು, ಇಡೀ ಗೋಕುಲವೆಲ್ಲ ಸೀದತ್ ಪಾಲಪಶು, ಪಾಲರು ಅಂದರೆ ಗೋಪಾಲರು, ಪಶುಗಳು ಅಂದರೆ ಗೋವುಗಳು, ಎಲ್ಲ ಬಹಳಷ್ಟು ಆಪತ್ತಿಗೆ ಒಳಗಾಗಿಬಿಟ್ಟು ಆ ಕ್ಷಣದಲ್ಲಿ. ಇಂಥ ದೊಡ್ಡ ಭಯಂಕರವಾದ ಮರಿ, ರಪರಪ ಹೊಡೆಯೋದ ಮಳೆ ಅಂತ ಹೇಳ್ತಾರಲ್ಲ, ಆ ರೀತಿ ವಜ್ರ ಸದೃಶ್ಯವಾದಂಥ ಹನಿಗಳ ಮಧ್ಯೆ ಆಲಿಕಲ್ಲುಗಳ, ಗಟ್ಟಿಯಾದ ಆಲಿಕಲ್ಲುಗಳು, ಅಂಥ ಮಳೆ ಸುರಿದಾಗ ಏನಾಯ್ತಾಗ, ಇದೆಲ್ಲ ಗೋಪಾಲಕರು ಆ ಗೋಬುಗಳು ಎಲ್ಲ ಕೂಡ ಸೀತನ್ ಬಾರಿ ಸೀದಂತೆ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ಭಗವದ್ಗೀತೆಯಲ್ಲಿ ಬಂತಲ್ಲ ಸೀತತ್ ಬಾಲಪಶು, ಅಲ್ಲಿ ಎರಡು ಪಾಠ ಇದೆ, ಒಂದು ಪಾಠ ಸೀತತ್ ಪಾಲಪಶು ಅಂತ ಒಂದು ಪಾಠ ಇದೆ, ಬಾಯಿ ಹಿಡಿದಿರೋದು ಪ್ರಿಂಟ್ ಆಗಿರೋದು ಪಾಲಪಶು ಅಂತ, ಇಲ್ಲಿ ಹಿಡಿದಿರೋದು ಯಾಕೆ ಸೀತತ್ ಬಾಲಪಶು ಅಂತ ಹೇಳಿದ್ದ, ಬಾಲರು ಮತ್ತು ಪಶುಗಳು, ಬಾಲ ಪಾಲ ಅದು ಹಿಡಿದಿರೋದು ಪಾಲ, ಆದ್ದರಿಂದ ಬಾಲ ತಿದ್ಕೊಳ್ಳೋದೇ ಒಳ್ಳೇದು ಅದು ಹೇಳ್ತಾರೆ. ಪಾಠ ಬೇರೆ ಪಾಠ ಇದೆ, ಇವು ಹಿಡಿದ ಪಾಠ ಮಾತ್ರ ಮುಖ್ಯವಾಗಿ ಅದೇ ಪಾಠನೇ. ಸ್ತ್ರೀಯಾ ಆತ್ಮ ಶರಣಂ ದೃಷ್ಟ್ವಾನು ಕಂಪ್ಯೂತ್ಸವ, ಅದಷ್ಟು ಇನ್ನೇನಾಗಿದೆ ಆ ಸಮಯದೊಳಗೆ, ಸ್ತ್ರೀಯಾ ಸಹ ಸೀದಂತಹ, ಅಲ್ಲಿ ಜೊತೆಗೆ ಹೆಂಗಸರು ಮಗು ದುಃಖ ಪಡ್ತಿದ್ದಾರೆ, ಗೋಪಾಲರು ಪಶು ಎಲ್ಲ ದುಃಖ ಪಡ್ತಾ ಇದ್ದಾರೆ. ಆಗ ಆತ್ಮಶರಣಂ, ಅವರು ಏನಾದರೂ ಎಲ್ಲ ಕೂಡ ಕೃಷ್ಣನ ಶರಣ ಹೋಗ್ರು, ದೃಷ್ಟ್ವಾ ಅದನ್ನು ನೋಡಿಬಿಟ್ಟ. ಅನುಕಂಪಿ ಉತ್ಸ್ಮಯ, ಅವಳ ಅನುಕಂಪವನ್ನು ಹೊಂದಿದವನಾದ, ಅನುಕಂಪ್ಯುತ್ಸವ ಉತ್ಸ್ಮಯ, ಅನುಕಂಪಿ ಪ್ರಸ್ತು ಉತ್ಸ್ಮಯ ಅನುಕಂಪ್ಯುತ್ಸ್ಮಯ, ಅನುಕಂಪ ಉಳಿದವ, ಅನುಕಂಪ ಅನುಕಂಪಿ ಧನ ಧನಿ ಇದ್ದಾಗೆ ಅನುಕಂಪ ಹೊಂದಿದವನು ಅನುಕಂಪಿ. ಉತ್ಸ್ಮಯ, ಆಶ್ಚರ್ಯ ಏನು ಪಡ್ಲಕ್ಕೆ ಹೋಗಿ, ಎಲ್ಲ ಯಾವ ಲೆಕ್ಕ ಇಂದ್ರದೇವರ ಬಗ್ಗೆ ಅಂತ ಹೇಳಿಬಿಟ್ಟು ಉತ್ಸ್ಮಯ, ಉತ್ಸ್ಮಯನಾದಂಥ ಕೃಷ್ಣ. ಉತ್ಪಾಟ್ಯ ಏಕಕರೇಣ ಶೈಲಂ ಅಬಲಹ, ಮತ್ತೆ ಏಕಕರೇಣ ಅಂತ ಹೇಳ್ತಾರೆ, ಒಂದೇ ಕೈಯಿಂದ ಶೈಲಂ ಶೈಲನ ಶೈಲವನ್ನು ಬೆಟ್ಟವನ್ನು ಏಕಕರೇಣ ಉತ್ಪಾಟ್ಯ, ಏಕೇನ ದೋಷ್ಣಾನ ಏತೋಗಿರಿಂದ ಏಕೇನ ಕರೇಣ, ಒಂದೇ ಕೈಯಿಂದ ಎತ್ತಿಬಿಟ್ಟ. ಇಷ್ಟೇನಾಗಿದ್ದಾನೆ ನೋಡೋದಕ್ಕೆ, ಅಬಲಹ, ಅಬಲ ಅಂದರೆ ಬಾಲ ಅಂತ ಅರ್ಥ, ಇನ್ನು ಬಲಬಾರದ ಹುಡುಗ, ಇಲ್ಲಿ ಅಬಲ ಅಂತ ಹೇಳಿದರೆ ಹೆಲ್ಪ್ಲೆಸ್ ಕೃಷ್ಣ ಅಂತ ಅರ್ಥ ಮಾಡಬಾರ್ದು, ಅಬಲಹ ಬಾಲಕರಲ್ಲಿ ಬರ ಇರೋದಿಲ್ಲ ಅಂದರೆ ಬಾಲಯೇವ ಸನ್ ಅಂತ ಅರ್ಥ. ಅಬಲಹ ಅಂದರೆ ಇದು ಬಾಲಕನಾಗಿದ್ದಾಗಲೇ ಲೋಕದೃಷ್ಟಿಯಿಂದ ಶಕ್ತಿ ಬಂದಿಲ್ಲ ಅಂತ ತಿಳ್ಕೊಂಡ ಕಾಲದಲ್ಲೇ ಏನು ಮಾಡ್ದ, ಎತ್ತಿದ. ಹೇಗೆ ಎತ್ತಿದ, ಲೀಲಾ ಉಚ್ಛೀಲೀಂದ್ರಂ ಯಥ, ಲೀಲೋಚ್ಛಿಲೀಂದ್ರ ಶಿಲೀಂದ್ರ ಉಚ್ಛಿಲೀಂದ್ರ ಲೀಲೋಚ್ಛಿಲೀಂದ್ರ, ಶಿಲೀಂದ್ರ ಅಂದರೆ ಏನದು, ಛತ್ರಾಕಮಿವ ಬಾಲಕ, ಛತ್ರಾಕ ಅಂತಾರೆ, ಶಿಲೀಂದ್ರ ಅಂದರೆ ನಾಯಿ ಕೊಡೆ, ಅದನ್ನು ಹೇಗೋ ಹಾಗೆ ಶಿಲೀಂದ್ರಗಳು ಅಂತ ಇವತ್ತು ಕರೆಯೋದು ಹಾಗೇನೆ. ಶಿಲೀಂದ್ರ ಅನ್ನೋ ಪದ ಪ್ರಸಿದ್ಧ, ಈ ಶಿಲೀಂದ್ರವನ್ನು ಕುಲ್ಲಂ ಶಿಲಿ ಅರಳಿದ ಶಿಲೀಂದ್ರವನ್ನು ಯಾವ ರೀತಿಯಲ್ಲಿ ಎತ್ತಬೇಕು ಆ ರೀತಿಯಲ್ಲಿ ಏಕಕರೇಣ ದೊಡ್ಡ ಬಲವನ್ನು ಶೈಲಂ ಬೆಟ್ಟವನ್ನೇ ಎತ್ತಿಬಿಟ್ಟ. ಬಿಭ್ರತ್ ಗೋಷ್ಠಂ ಅದು ಹಿಡ್ಕೊಂಡ ಹಾಗೇನೆ, ಅಪಾತ್ ಲೋಕ ಕಾಪಾಡಿಬಿಟ್ಟ, ಅಪಾತ್ ಮಹೇಂದ್ರ ಮದಭಿತ್ ಗೋಕರ್ವನ್ನು ಕಾಪಾಡಿದ, ಮಹೇಂದ್ರ ಮದಭಿತ್ ಮಹೇಂದ್ರನ ಮದವನ್ನು ಭಿತ್ ಭೇದಿಸಿಬಿಟ್ಟ. ಆತ ನೋಡಿದರೆ ಗೋತ್ರಭಿತ್ ಅಂತ ಹೆಸರು ಇಂದ್ರದೇವರಿಗೆ, ಅಂದರೆ ಬೆಟ್ಟವನ್ನು ತುಂಡು ಮಾಡಿದವರು, ಆತನ ಗರ್ವ ಈ ತುಂಡು ಮಾಡಿದ ಅರ್ಥ ಆಯ್ತಾ, ಬೆಟ್ಟದನ್ನು ರೆಕ್ಕೆಗಳನ್ನು ಇಂದ್ರದೇವರು ತುಂಡು ಮಾಡಿದರೆ ಈತನ ಗರ್ವವನ್ನು ಕೃಷ್ಣ ತುಂಡು ಮಾಡಿದ ಅಂದಮೇಲೆ ಎಷ್ಟು ದೊಡ್ಡವನು ಅಂತ. ಯಾರೀತ, ಗವಾಂ ಇಂದ್ರ, ಆ ಇಂದ್ರನ ಸೊಕ್ಕುಮೃದ ಈತ ಯಾರು ಅಂದರೆ ಗೋವಿಂದ ಅಂತ ಅರ್ಥ. ಗವಾಂ ಇಂದ್ರ ಅಂದರೆ ಗೋವಿಂದ, ಇಂಥ ಗೋವಿಂದನು ಅಸ್ಮಭ್ಯಂ ಪ್ರಿಯ, ನಮಗೆ ಪ್ರಸನ್ನನಾಗಲಿ. ಒಳ್ಳೆ ಸ್ತೋತ್ರ ಇದು, ಗೋವರ್ಧನೋತ್ತರದ ಕಥೆಯನ್ನು ಹೇಳ್ತಾನೆ, ಸ್ತುತಿ ಮಾಡಿ ಸ್ತೋತ್ರ ಮಾಡೋ ಕ್ರಮ ತೋರಿಸಿಕೊಡ್ತಾರೆ. ಇಂಥ ಸ್ತೋತ್ರಗಳಿಂದಲೇ ಮುಂದೆ ರಾಯರು ಅಂಥವರೆಲ್ಲ ಏನಂತ ಬರೆದ್ರು, ರಾಮಚಾರಿತ್ರ ಬಂದಿರಿ ಕೃಷ್ಣಚಾರಿ ಬರೀಬೇಕಾದ್ರೆ ಈ ರೀತಿ ಸಮಪ್ ಮಾಡೋದನ್ನು, ನಮಗೆ ಸ್ತೋತ್ರ ಆಗೋ ರೀತಿಯಲ್ಲಿ ಅನುಸಂಧಾನ ಮಾಡೋದನ್ನು ಅಪ್ಲೈ ಮಾಡಿ ತೋರಿಸ್ತಾರೆ. ಅದು ಬಂದ ಸ್ಯಾಂಪಲ್ ಶ್ಲೋಕಗಳಿವೆಲ್ಲ ಕೂಡ, ದೇವೇ ವರ್ಷತಿ ಯಜ್ಞ ವಿಪ್ಲವ ವೃಷ ವಜ್ರಾಸ್ಮ ವರ್ಷಾನಿಲೈಹಿ ಸೀದತ್ ಬಾಲ ಪಶು ಸ್ತ್ರೀಯಾತ್ಮ ಶರಣಂ ದೃಷ್ಟ್ವಾನುಕಂಪ್ಯುತ್ಸ್ಮಯ ಉತ್ಪಾಟ್ಯೈಕಕರೇಣ ಶೈಲಮಬಲೋ ಲೀಲೋಚ್ಛಿಲೀಂದ್ರಂ ಯಥಾ ಬಿಭ್ರದ್ಗೋಷ್ಠಮಪಾತ್ ಮಹೇಂದ್ರ ಮದಭಿತ್ ಪ್ರಿಯಾನ್ನ ಇಂದ್ರೋ ಗವಾಂ. ಇದನ್ನು ಇದಿಷ್ಟು ಒಳ್ಳೆ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸ್ತೋತ್ರ ಆ ರೀತಿಯೇ ಹೇಳ್ಬೋದು. ಇದಕ್ಕೆ ಇತೀತ ಶ್ರೀಮದ್ ಭಾಗವತ್ ಏನ ಏನ ಹೌದು ಹೌದು ಧಾರಣ ಧಾರಣ ಸಾಮರ್ಥ್ಯ ಇರೋದು ಯಾರಿಗೆ ಅಂದರೆ ಧಾರಣ ಸಾಮರ್ಥ್ಯ ಎತ್ತೋದು ಒಂದು, ಧಾರಣ ಇನ್ನೊಂದು, ಎರಡು ಹರಿವಾಯುಗಳಿಗೆ ಶಕ್ತಿ ಉಳಿದವರಿಗೆ ಅನಿಸಿಲ್ಲ. ಅದರಿಂದಲೇ ಮಂದರೋದ್ಧಾರಣ ಗೋವರ್ಧೋದ್ಧಾರಣ ಆಮೇಲೆ ಸಂಜೀವನೋದ್ಧಾರಣ ಎಲ್ಲ ಒಂದೇ ರೀತಿ ಬಂದಿತ್ತು. ಬಂದರೋದ್ಧರಣ ಅಲ್ಲಿ ಸಮುದ್ರಪತನ ಕಾಲಕ್ಕೆ, ಗೋವರ್ಧನೋದ್ಧರಣ ಇಲ್ಲಿ, ಹನುಮಂತೇವರು ಅಲ್ಲೇನು ಮಾಡಿದರು ಸಂಜೀವನೋದ್ಧರಣ. ಅನಂತರ ಯಾವುದು ಧಾರಣಾ ಧರ್ಮ, ನಾವು ಅದು ಧಾರಣಾ ಸಾಮರ್ಥ್ಯ ಇಬ್ಬರಿಗೂ ಹೆಸರು ಧರ್ಮ ಅಂತೀವಿ. ಅದು ಧರ್ಮೋ ಧರ್ಮ ವಿದುತ್ತಮ, ವಿಷ್ಣು ಸಾತ್ರ ಬಂದಿಲ್ಲ ಧರ್ಮ ಅಂತ ದೇವರಿಗೆ ಹೆಸರಿದೆ. ಅದೇ ರೀತಿಯೇ ಸತ್ಯಾಂಶ ಹೆಸರಿದೆ, ಸತ್ಯ ಸಮಾತ್ಮ ಸಮಹ ಎರಡು ಸತ್ಯಾಂಶ ಇದೆ, ಧರ್ಮ ಅಂತಿದೆ. ವಾಯುದೇವರು ಧರ್ಮ, ವೃಷಭ ಧರ್ಮದ ಸಂಕೇತ ಹೊತ್ತಾನೆ, ವೃಷಭ ಅಂದರೆ ಧರ್ಮ. ವಾಯುದೇವರು ಏನು ಮಾಡಿದ್ದಾರೆ, ವೃಷಭವನ್ನು ಬಾಲ ಹಿಡ್ಕೊಂಡು ಹೋಗಿದ್ದಾರೆ, ವೃಷಭವನ್ನು ಧಾರಣ ಮಾಡಿದ್ದಾರೆ, ಧರ್ಮೋ ಧಾರಣ. ಎತ್ತಿನ ಬಾಲ ಹಿಡ್ಕೊಂಡು ಕತೆ ಬರುತ್ತಲ್ಲ, ಎತ್ತಿನ ಬಾಲ ಹಿಡ್ಕೊಂಡು ಹೋಗಿದ್ದಕ್ಕೆ ಆಚಾರ ಸೇಫ್ ಅಲ್ಲ, ಎತ್ತು ಸೇಫ್ ಆಯಿತು ಹೌದಲ್ಲ. ಎತ್ತಿನ ಬಾಲ ಹಿಡ್ಕೊಂಡು ಹೋಗಿದ್ದಕ್ಕೆ ಏನಾಯ್ತಾಗ, ಎತ್ತು ಸುರಕ್ಷಿತ ವಾಪಸ್ ಬಂದಾಗ ಆಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಧಾರಣ ವೃಷಭ ಧಾರಣ ಅಂದ್ರೆ ಒಂದೇ, ಧರ್ಮ ಧಾರಣ ಅಂದ್ರೆ ಒಂದೇ. ಅದೇ ರೀತಿ ಸಂಜೀವನ ಧಾರಣ, ಆಮೇಲೆ ಇದು ಇದು ಅರಗಿನ ಮನೆಯಲ್ಲಿ ಮುಂದೆ ಕುಂಬಾರ ಮನೆ ಎತ್ತಿತ್ತು, ಅನೇಕ ಕಾರ್ಯಗಳೆಲ್ಲ ಧಾರಣ. ಇಲ್ಲಿ ಒಂದೇ ಕೈಯಿಂದ ಬೆಟ್ಟ ಎತ್ತಿಟ್ಟಿರೋದು ಭೀಮನಕಲ್ಲು, ಅಲ್ಲಿ ಎಲ್ಲ ಅವ್ರ ಧಾರಣ ಸಾಮರ್ಥ್ಯ ತೋರಿಸ್ತಾರೆ. ಅದು ಸಾವಿರ ಜನಕ್ಕೆ ಅಳಗಾಡಿಸೋಕ್ಕೂ ಆಗದೇ ಇದ್ದ ಕಲ್ಲನ್ನು ಒಂದೇ ಕೈಯಿಂದ ಲೀಲಾವತ್ ಕರಕಮಲೇನ ಅಂತ ಹೇಳಿದಾಗ ಅವ್ರ ಮಹಿಮೆ ಏನಂತ ಗೊತ್ತಾಗುತ್ತೆ. ಧಾರಣ ಧರಿಸೋದು, ಧಾರಣ ಧಾರಣ ಅಂದರೆ ಸೀಳೋದು, ಧಾರಣ ಸೀಳೋದು, ಧಾರಣ ಧರಿಸೋದು, ಧಾರಣ ಬೇರೆ ಧಾರಣ ಬೇರೆ, ಸ್ವಲ್ಪ ವ್ಯತ್ಯಾಸ ಆಗಿಬಿಡ. ಶ್ರೀ ಶುಕ ಉವಾಚ, ಈಗ ಗೋವರ್ಧನೇ ಧೃತೆ ಶೈಲೇ ಆಸಾರಾತ್ ರಕ್ಷಿತೇ ವ್ರಜೇ ಗೋಲೋಕಾದಾವ್ರಜತ್ ಕೃಷ್ಣಂ ಸುರಭೀ ಶಕ್ರ ಏವಚ. ಈಗ ಇಂದ್ರದ ಏನು ಮಾಡಿದ್ರು ಅಂತ ಈಗ ಹೇಳ್ತಾ, ಇದಿಷ್ಟು ಕತೆ ಮುಗಿದಷ್ಟು ಗೋಪಾಲಕರಿಗಾದ ವಿಸ್ಮಯ ನಂದ ಕೊಟ್ಟ ಉತ್ತರ ಅದೆಲ್ಲವನ್ನು ತಿಳಿಸಿಬಿಟ್ಟು ಈಗ ಆ ಕಡೆಯಿಂದ ಏನಾಯಿತು ಹೇಳ್ತಾರೆ. ಗೋವರ್ಧನೇ ಧೃತೆ ಶೈಲೇ ಆಸಾರಾತ್ ರಕ್ಷಿತೇ ವ್ರಜೇ ಗೋಲೋಕಾದ್ ಆವ್ರಜತ್ ಕೃಷ್ಣಂ ಸುರಭಿಹಿ ಶಕ್ರ ಏವ ಚ. ಗೋವರ್ಧನೆ ಶೈಲೇ ಧೃತೇ, ಗೋವರ್ಧನ ಬೆಟ್ಟವು ಧರಿಸಲ್ಪಡಲು. ಆಸಾರಾತ್ ರಕ್ಷಿತೇ ವ್ರಜೇ, ಆಸಾರ ಅಂದರೆ ಮಳೆಯ ವೃಷ್ಟಿ, ವೃಷ್ಟಿ ಆಸಾರ ಅಂದರೆ ವೃಷ್ಟಿಯಿಂದ ಗೋಕುಲವು ರಕ್ಷಿಸಲ್ಪಡುತ್ತಿರಲು. ಏನಾಯಿತು, ಗೋಲೋಕಾತ್ ಗೋಲೋಕ ಅಂದರೆ ಸ್ವರ್ಗಲೋಕ, ಗೋಲೋಕದಿಂದ ಅಥವಾ ಗೋಗಳ ನಿವಾಸ ಸ್ಥಾನದಿಂದ ಸುರಭಿ ಕಾಮಧೇನು ಏನಾಯಿತು ಆವ್ರಜತ್ ಅಲ್ಲಿಗೆ ಬಂತು. ಕೃಷ್ಣನೂ ಅಲ್ಲಿಗೆ ಚಕ್ರ ಇಂದ್ರದೇವರು ಅಲ್ಲಿಗೆ ಬಂದರು. ಕೃಷ್ಣನನ್ನು ನೋಡೋಕ್ಕೋಸ್ಕರವಾಗಿ ಗೋಲೋಕದಿಂದ ಕಾಮಧೇನು ಬಂತು, ಇಂದ್ರಲೋಕದಿಂದ ಇಂದ್ರದೇವರು ಬಂದರು. ಇಬ್ಬ ಗೋಲೋಕ ಶಬ್ದಕ್ಕೆ ಎರಡು ಅರ್ಥ, ಗೋ ಅಂದರೆ ಸ್ವರ್ಗ ಅಂತಲೂ ಅರ್ಥ, ಸ್ವರ್ಗಲೋಕ ಇಂದ್ರದೇವರು ಬಂದರು. ಕಾಮಧೇನು ಇರೋ ಜಾಗ ಯಾವುದು, ಗೋಲೋಕ ಅಂತ ಒಂದು ಲೋಕ, ಆ ತುಂಬ ಜನ ಗೋದಾನ ಹೆಚ್ಚು ಮಾಡೋರು ಯಾವ ಲೋಕ ಸಿಗುತ್ತಂತೆ, ಗೋಲೋಕ ಸಿಗುತ್ತೆ ಅಂತ ಹೇಳ್ತಾ, ಗೋಲೋಕ ಸಿಗುತ್ತೆ. ಇಲ್ಲಿ ಗೋ ಕಾಮಧೇನು ಯಾತಕ್ಕೆ ಬರಬೇಕಾಗಿತ್ತು ಅಂದರೆ ಗೋಗಳ ರಕ್ಷಣೆ ಆಯ್ತಲ್ಲ, ಎಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳಬೇಕಲ್ಲ, ಅದಕ್ಕೆ ಬಂದಿದೆ. ಎಲ್ಲ ಗೋಗಳ ಪರವಾಗಿ ಒಬ್ಬೊಬ್ಬರು ಹೇಳ್ತಾ ಕೂತ್ರೆ ಪಂಚಿತ ಆಗುತ್ತೆ, ಅಧ್ಯಕ್ಷರ ಕಾರ್ಯದರ್ಶಿ ಹೇಳಿಬಿಟ್ರೆ ಸಾಕು. ಅದಕ್ಕೆ ಗೋಗಳ ಅಧ್ಯಕ್ಷರು ಯಾರು, ಅಧ್ಯಕ್ಷ ಸ್ಥಾನ ಯಾರ್ದು, ಈಗ ಕಾಮಧೇನು ಅದು ಬಂದ್ರೆ ಸುರಭಿ. ಗೋ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂತ ಕೋಟ್ ಮಾಡ್ತಾರೆ ಹಲಾಯುಧ ಕೋಶನ. ಚಕ್ರಸ್ತು ಸ್ವರ್ಗಲೋಕ, ಸ್ವರ್ಗ ಅಂತನೂ ಅರ್ಥ, ಗೋಲೋಕ ಅಂತ ಅರ್ಥ. ಯಾಕಾಯಿತು ಅಂದರೆ ದಿಕ್ ದೃಷ್ಟಿ ದೀದಿತಿ ಸ್ವರ್ಗ ವಜ್ರ ವಾಕ್ ಬಾಣ ವಾರಿಷು ಭೂಮೌ ಪಶೌಚ ಗೋಶಬ್ದೋ ವಿದ್ವದ್ಭೀ ದಶಸು ಸ್ಮೃತ. ಗೋಶಬ್ದಕ್ಕೆ ಎಷ್ಟು ಅರ್ಥ ಇದೆ, ಹತ್ತು ಅರ್ಥ ಇದೆ. ಅದರಲ್ಲಿ ಸ್ವರ್ಗಲೋಕ ಅಂತ ಅರ್ಥ ಆಯಿತು, ಗೋಲೋಕ ಅಂತ ಅರ್ಥ ಆಯಿತು ತಿಳಿಸಿದ್ರು. ಹರಿ ಶಬ್ದಕ್ಕೂ ಹತ್ತು ಅರ್ಥ, ಕೆಲವು ಶಬ್ದಕ್ಕೆ ಹತ್ತು ಅರ್ಥ. ಆಚಾರ ಮಹಾಭಾರತಕ್ಕೆ ಹತ್ತು ಅರ್ಥ ಅಂತ ಹೇಳಿದ್ರಲ್ಲ, ಒಂದು ಪದಕ್ಕೆ ಎಷ್ಟು ಹತ್ತತ್ತು ಅರ್ಥ ಇರಬೇಕಾದ್ರೆ ವೇದವ್ಯಾಸರು ಬರೆದ ಮಹಾಭಾರತಕ್ಕೆ ಹತ್ತು ಅರ್ಥ ಇರೋದು ಏನು ಆಶ್ಚರ್ಯ. ಅವ್ರು ಬರೆದವ್ರು ಯಾರು, ಸಾಕ್ಷಾತ್ ವೇದ ಪ್ರತಿಪಾದ್ಯರಾದವರು ನಾರಾಯಣ, ಆದ್ದರಿಂದ ಆಶ್ಚರ್ಯ ಪಡ ಕಾರಣ ಇಲ್ಲ. ದೃಷ್ಟಶ್ರುತಾನುಭಾವೋಸ್ಯ ವಿವಿಕ್ತ ಉಪಸಂಗಮ್ಯ ಪ್ರೀಡಿತ ಕೃತ ಹೇಲನಃ ಪಸ್ಪರ್ಶ ಪಾದಯೋರೇನಂ ಕಿರೀಟೇನ ಅರ್ಕವರ್ಚಸಾ. ಅಂದರೆ ಏನು ಮಾಡಿದ್ರಂತೆ, ವಿವಿಕ್ತೇ ಉಪಸಂಗಮ್ಯ, ಏಕಾಂತಲ್ಲಿ ಬಂದರು, ಮರ್ಯಾದೆ ಪ್ರಶ್ನೆ ಇದು, ಎಲ್ಲರೇ ಮಾತಾಡೋದಲ್ಲ, ಗುಟ್ಟಾಗಿ ಮಾತಾಡೋದು. ವಿವಿಕ್ತೇ ಉಪಸಂಗಮ್ಯ ಅದು ಒಂದು ಕಾರಣ. ಅದು ಇನ್ನೊಂದು ಕಾರಣ ಅಂದರೆ ದೇವ ರಹಸ್ಯ, ಅದು ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಾಗಬೇಕಾಗಿಲ್ಲ, ಗೊತ್ತಾಯ್ತಾ. ಅದಕ್ಕೋಗಿ ವಿವಿಕ್ತೇ ಪರೋಕ್ಷ ಪ್ರಿಯಾಯ ವೈ ದೇವಾ ಪ್ರತ್ಯಕ್ಷ ದ್ವಿಷ. ವಿವಿಕ್ತೇ ಉಪಸಂಗಮ್ಯ ವ್ರೀಡಿತ ಕೃತಹೇಲನ, ನಾಚಿಕೆ ಆಯಿತು, ಕೃತಹೇಲನ ಸನ್ ವ್ರೀಡಿತ, ಅವಮಾನ ಮಾಡಿ ಅಮ್ಮ ದುಃಖಪಟ್ಟಂತಹ ನಾಚಿಕೆ ಪಟ್ಟ ಇಂದ್ರದೇವರು. ಕಿರೀಟೇನ ಅರ್ಕವರ್ಚಸ, ಸೂರ್ಯನಂತೆ ಹೊಡೆತಕ್ಕಂಥ ಕಿರೀಟದಿಂದ ಏನಂ ಈ ಕೃಷ್ಣನನ್ನು ಪಾದಯೋಹೋ ಉಪಸ್ಪರ್ಶ, ಎರಡೂ ಕಾಲು ಬಿಟ್ಟು ನಮಸ್ಕಾರ ಮಾಡಿದರು, ಕಿರೀಟವನ್ನು ಖಾಲಿ ಮುಟ್ಟಿಸಿದ್ರು ಅಂತ. ಇಂದ್ರದೇವರು ಬರೀ ನಮಸ್ಕಾರ ಮಾಡಿಲ್ಲ, ಕಿರೀಟ ಬಿಟ್ಟು ನಮಸ್ಕಾರ ಮಾಡಿದ್ರು. ಮಿಲಿಟರಿ ಸಲ್ಯೂಟ್ ಅಂತಾರೆ ಆ ಥರ, ಯೂನಿಫಾರ್ಮ್ ಸಮೇತ ಸಲ್ಯೂಟ್ ಹೇಳಬೇಕು. ಕಿರೀಟ ತೆಗೆದು ಮಾಡಿಬಿಟ್ರೆ ಏನಾಗುತ್ತಾಗೋದು, ಅಫಿಷಿಯಲ್ ಸಲ್ಯೂಟ್ ಅಲ್ಲ, ಅದು ರಿಲೇಷನಿಂದ ಮಾಡ್ಬೋದಾದ ಸಲ್ಯೂಷನ್. ಇದಾದರೆ ಅಫಿಷಿಯಲ್ ಸಲ್ಯೂಟ್ ಆದ್ದರಿಂದ ಇಂದ್ರದೇವರು ಸ್ವರ್ಗಾಧಿಪತಿಗಳು, ಅವ್ರು ಶರಣಾಗ್ತಾರೆ ಅಂದಮೇಲೆ ಮೋಕ್ಷಾಧಿಪತಿ ಕೃಷ್ಣ. ಯಾವ ಲೋಕ ದೊಡ್ಡದಾಯ್ತು ಈಗ, ಮೋಕ್ಷ ಲೋಕ ದೊಡ್ಡದಾಯ್ತು, ಅದರಿಂದ ವೈಕುಂಠ ಲೋಕ ದೊಡ್ಡದು ಅಂತ ತಿಳಿಸೋದಕ್ಕೋಸ್ಕರ ಇದು ಅಫಿಷಿಯಲಿ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾರೆ. ಹಾಂ, ಹೊರಟೋಯ್ತು. ಓ ಹೊರಟೋಯ್ತು, ಯಾವಾಗ ಎತ್ತಿದ್ರೆ ಹೊರಟೋಗಿತ್ತು ಆಗ್ಲೇ. ಒಂದು ಎತ್ತಿದ ತಕ್ಷಣ ಆ ಉತ್ತರ ಮಾಡ್ಕೊಂಡಲ್ಲ ಗೋಡೆಗಳನ್ನು, ವಾಪಸ್ ಬನ್ನಿ ಸಾಕು ಅಂತೇಳಿ, ಅದು ಅರ್ಥ ಆಗ್ಬಿಟ್ಟಿದೆ. ಪಸ್ಪರ್ಶ ಪಾದಯೋರೇನಂ ಕಿರೀಟೇನ ಅರ್ಕವರ್ಚಸ, ಇದು ವೆರಿ ಇಂಪಾರ್ಟೆಂಟ್. ಇದು ವಿಚಿತ್ರವಾದ ಕಿರೀಟ, ಸೂರ್ಯವರ್ಚಸ್ಸಿನ ಕೂಡಿದ ಕಿರೀಟ, ಅದರಿಂದ ಪುಟ್ಟಿ ನಮಸ್ಕಾರ ಮಾಡಿದರು. ಅದನ್ನ ಅರ್ಥ ಮಾಡಿಕೊಂಡ್ರೆ ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣ ಪೀಠಪತ ಕೃತ್ತಮ ಶಮನೇರ್ಕಾಹುಂ ಶ್ರೀಪತೇಹೇ ಪಾದಪಂಕಜಂ. ಬರೀ ಹೌದೌದು, ಉತ್ಕಂಠ ಕುಂಠ ಕೋಲಾಹಲ ಅಂದರೆ ಅವರೆಲ್ಲ ತಮ್ಮ ಪದವಿಯಲ್ಲೇ ದೊಡ್ಡವರು ಅಂತ ತೋರಿಸೋದ್ರೆ ಹಾಗೆ ಮಾಡ್ತಾರೆ. ಕಿರೀಟೇನ ಅರ್ಕವರ್ಚಸ, ಕಿರೀಟನ ಹೊಗಳಿದ್ರೆ ಈಗ ಇಂಥ ಕಿರೀಟ, ಇದೇ ಕಿರೀಟವನ್ನೇ ಅರ್ಜುನ ಕಟ್ಟಿದ್ರಕ್ಕೆ ಮುಂದೆ ಅವರು. ಅದಕ್ಕೆ ಅರ್ಜುನ ಏನಂತ ಹೆಸರಾಯಿತು, ಕಿರೀಟಿ ಅಂತಾಯ್ತು. ಯಾವುದೋ ಕಿರೀಟ ಅಲ್ಲ ಇದು, ವಿಚಿತ್ರವಾದ ಕಿರೀಟ. ಅದಕ್ಕೆ ಅರ್ಕವರ್ಚಸ ಕಿರೀಟೇನ ಅಂತ ಹೇಳಿದ್ರಿಂದ ಈಗಿನ್ನು ಮುಂದೆ ನಡೆಯೋದು. ಅದು ಕಿರೀಟ ಅರ್ಜುನ ಕಟ್ಟೋದು ಯಾವಾಗ, ಮುಂದೆ ಈ ಕಿರೀಟ ವರ್ಣನೆ ಮಾಡಿದ್ದಾರೆ. ಮುಂದೆ ಅರ್ಜುನಿಗೆ ಕಿರೀಟ ಕಟ್ತಾರೆ ಯಾವಾಗದು, ನಿವಾತಕ ವಿಚಾರಣ ಕಾಲಕ್ಕೆ ಕೊಲ್ಲಕ್ಕೆ ಅಂತ ಅರ್ಜುನ ಹೋಗಿರ್ತಾನಲ್ಲ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ, 4 ವರ್ಷ ವಾಸ ಮಾಡ್ತಾನೆ ಅರ್ಜುನ. ಅಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಇಂದ್ರದೇವರು ಕೇಳ್ತಾರೆ, ನನಗಿಬ್ಬರು ಭಾರಿ ಶತ್ರುಗಳಿದ್ದಾರೆ ಕಾಲಕೇಯರು ಮತ್ತು ನಿವಾಕ ಗೋಚರ ಅಂತೇಳಿ. ಬ್ರಹ್ಮದೇವರು ವರದಿಂದ ನಾನು ಕೊಲ್ಲಕ್ಕಾಗೋದಿಲ್ಲ, ನಿನಗೆ ಕೊಲ್ಲಕ್ಕಾಗುತ್ತೆ ಕೊಲ್ಲು ಅಂತ ಕೇಳಿದಾಗ ಅರ್ಜುನ ಹೊರಡ್ತಾರೆ. ಆಗ ಅದೇನು ಮಾಡ್ತಾರೆ, ಇಂದ್ರದೇವರು ತಮ್ಮ ಕಿರೀಟವನ್ನು ಕಟ್ತಾರೆ. ಆಗ ಅದು ಕಿರೀಟಿ ಅಂತ ಹೆಸರಾಯಿತು. ದೇವತೆಗಳು ಬಂದು ಏನು ಮಾಡ್ತಾರೆ, ಶಂಖ ಪ್ರೆಸೆಂಟ್ ಮಾಡ್ತಾರೆ, ಅದಕ್ಕೆ ದೇವದತ್ತ ಅಂತ ಹೆಸರಾಯಿತು. ಅರ್ಜುನಿಗೆಲ್ಲ ಹೊಸದು ಬಂದ್ವಾ, ಆ ಬಂದು ಮತ್ತೆ ವಾಪಸ್ ಇಸ್ಕೊಂಬೋದಿಲ್ಲ, ವಾಪಸ್ ಬಂದು ಕಿರೀಟ ಕೊಟ್ಬಿಡೋದು ಇಸ್ಕೊಂಬೋದಿಲ್ಲ, ಕಿರೀಟ ಹಾಗೆ ಇರುತ್ತೆ. ಅದನ್ನೇ ಕರ್ಣ ಹೊಡಿತಾನೆ. ಕೃಷ್ಣ ಒತ್ತಿದಾಗ ಕಿರೀಟ ಒಡೆಯೋದು ಯಾವುದು, ಈ ಕಿರೀಟ ಒಡೆಯೋದಿದೆ. ಕಿರೀಟದ ಹಿಸ್ಟ್ರಿ ಇದೆಲ್ಲ ಕೂಡ ಮೊದಲು ಇಂದ ಏನೇನಾಯ್ತು ಕಿರೀಟ ಅಂತ ಅರ್ಥ ಮಾಡ್ಕೊಂಡ್ರೆ ಕಿರೀಟಕ್ಕೆ ಯಾಕೆ ಒತ್ತು ಕೊಟ್ಟರು ಅಂಬೋದು ಅರ್ಥ ಆಗುತ್ತೆ. ಕಿರೀಟ ಏನು ಅರ್ಕ ವರ್ಚಸ, ಅದು ಎಂಥ ಗಿರಿ ವಸ್ತ್ರ ಬಿಟ್ಟಿರೋ ಕಾರಣ, ನಾಗಾಸ್ತ್ರಯುಕ್ತವಾದ ಬ್ರಹ್ಮಾಸ್ತ್ರವನ್ನು ಬಿಟ್ಟಿರ್ತಾರೆ, ಅದಕ್ಕೆ ಪೀಸ್ ಪೀಸ್ ಆಗುತ್ತೆ. ಅದು ಸಾಮಾನ್ಯ ಕಿರೀಟ ಅಲ್ಲ ಅದು, ಇಂಥ ಕಿರೀಟನ ಭಂಗಮ. ಇಲ್ಲಿ ನೋಡಿದರೆ ನಮಸ್ಕಾರ ಮಾಡಿದ್ದು, ಅಲ್ಲಿ ಕಿರೀಟ ಕಳ್ಕೊಂಡೇ ಬಿಟ್ರು ಪೂರ್ತಿಯಾಗಿ, ಕಿರೀಟ ಪೀಸ್ ಪೀಸ್ ಆಗೋಯ್ತು. ಅಂಥ ಇಂದ್ರದೇವರು ಇಲ್ಲಿ ಬಂದು ನಮಸ್ಕಾರ ಮಾಡ್ತಿದ್ದಾರೆ ಅಂತ. ದುಷ್ಟಶ್ರುತಾನುಭಾವೋಸ್ಯ ಕೃಷ್ಣಸ್ಯಾಮಿತ ತೇಜಸಃ ನಷ್ಟತ್ರಿಲೋಕೇಶ ಮದಃ ಇದಮಾಹತ್ ಕೃತಾಂಜಲಿ. ದುಷ್ಟಶ್ರುತಾನುಭಾವ ಅಸ್ಯ ಕೃಷ್ಣಸ್ಯ ಅಮಿತ ತೇಜಸಃ. ಇಲ್ಲೇನದು ಪ್ರಿಂಟ್ ಆಗಿದೆ, ಸರಿ ಇದೆ ಇಲ್ಲೇ, ಇಲ್ಲಿದ್ದಾಗೆ ಅಲ್ಲಿರ್ಬೇಕಷ್ಟೇ. ಸೇಮ್ ಅದು ಅಲ್ಲೂ ಹಾಗೆ ಇಲ್ಲ ಹಾಗೆ, ಕೃಷ್ಣಸ್ಯ ಅಮಿತ ತೇಜಸ್ ಸೇಮ್ ವರ್ಡ್ ಅದು, ತಿಳಿತಲ್ಲ ಎರಡು ಪದಗಳು ಹಾಗೆ ಇರೋದು. ಕೃಷ್ಣಸ್ಯ ಅಮಿತ ತೇಜಸಃ ದುಷ್ಟಶ್ರುತ ಅನುಭಾವ, ಅಲ್ಲಿ ಅನುಭಾವ ಬಹುಶನ ಅವ್ರಿಗೆ ಹೇಳಿದ್ರು, ಇಲ್ಲಿ ಅಲ್ಲಿ ತೇ ಮಾಡಿದ್ರು, ಇಲ್ಲಿ ಅಸ್ಯ ಮಾಡಿದ್ರು, ಇಷ್ಟೇ ವ್ಯತ್ಯಾಸ. ಅದೇ ಶ್ಲೋಕದ ಇನ್ನೊಂದು ರೂಪ ಇದು ಹೇಗಿದೆ, ಕೃಷ್ಣನ ಅಮಿತ ತೇಜಸ್ಸಿನಾದ ಕೃಷ್ಣನ ಪ್ರಭಾವವನ್ನು ಕಣ್ಣಾರೆ ಕಂಡು ಕೇಳಿದ ಇಂದ್ರದೇವರು, ನಷ್ಟ ತ್ರಿಲೋಕೇಶ ಮದಃ ಅಹಂ ತ್ರಿಲೋಕೇಶಃ ಇತಿ ಮದಃ ನಶ್ಯ ನಷ್ಟ ಯಸ್ಯ, ನಾನು 3 ಲೋಕದ ಅಧಿಪತಿ ಅಂತ ಗರ್ವ ಇತ್ತಂತೆ ಇಂದ್ರದೇವರಿಗೆ. ಈತ ಗೋಕುಲದ ಒಡೆಯ, ನಾನು 3 ಲೋಕದ ಒಡೆಯ ಅಂತಿತ್ತಲ್ಲ, ಅದೆಲ್ಲ ಹೊರಟೋಯ್ತೀಗ. ನಷ್ಟ ತ್ರಿಲೋಕೇಶ ಮದಃ ಒಂದೇ ಪದ, ಇತಮಾಹ ಕೃತಾಂಜಲಿ, ಕೈ ಜೋಡಿಸ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದಾರೆ. ವಿವಿಕ್ತಾಸೀನ ಇದಾನೀಂ ದುಷ್ಟ ಪೂರ್ವ ಶ್ರುತಶ್ಚ ಅನುಭಾವೇನ ಸತ. ದುಷ್ಟಶ್ರುತಾನುಭಾವ ಅಂದರೆ ಅದನ್ನು ಕೇಳಿದ್ದು ಈಗ ನೋಡಿದ್ದು ಅಂತ. ಇಂದ್ರ ಉವಾಚ, ಇಂದ್ರನಿಗೆ ಮಾಡ್ತಕ್ಕಂಥ ಸ್ತೋತ್ರ ಈಗ, ಇಂದ್ರಕೃತ ಕೃಷ್ಣ ಸ್ತುತಿ. ವಿಶುದ್ಧ ಸತ್ವಂ ತವ ಧಾಮ ಶಾಂತಂ ತಪೋಮಯಂ ಹಸ್ತರಜಸ್ತಮಸ್ಕಂ ಮಾಯಾಮಯೋಯಂ ಗುಣಸಂ ಪ್ರವಾಹೋ ನವಿದ್ಯತೆ ತೇ ಅಗ್ರಹಣಾನುಬಂಧಃ. ವಿಶುದ್ಧ ಸತ್ವಂ ತವ ಧಾಮ ಶಾಂತಂ ತಪೋಮಯಂ ಧ್ವಸ್ತರಜಸ್ತಮಸ್ಕಂ ಮಾಯಾಮಯ ಅಯಂ ಗುಣಸಂಪ್ರವಾಹ ನವಿದ್ಯತೆ ತೇ ಅಗ್ರಹಣಾನುಬಂಧ. ಕೃಷ್ಣ ನೀನು ಯಾರು ಅಂತ ಅರ್ಥ ಆಗಿದೆ. ವಿಶುದ್ಧ ಸತ್ವನೇ, ವಿಶುದ್ಧ ಸತ್ವಂ ಧಾಮ, ನಿನ್ನ ಸ್ವರೂಪ. ಧಾಮ ಶಬ್ದಕ್ಕೆ ಅನೇಕ ಅರ್ಥ, ಸ್ವರೂಪ ಅಂತ ಅರ್ಥ, ತೇಜಸ್ಸಂತ ಅರ್ಥ, ಮನೆ ಅಂತ ಅರ್ಥ, ತೇಜ ಶಕ್ತಿ ಸ್ವರೂಪಂಚ ಗೃಹಂ ಧಾಮೇತಿ ಕಥ್ಯತೆ ಇತಿ ಶಬ್ದ ನಿರ್ಣಯ. ಆಚಾರ್ಯ ಕೋಟ್ ಮಾಡಿದ ವಾಕ್ಯ ತೇಜಸ್ಸಂತ ಅರ್ಥ. ನಿನ್ನ ತೇಜಸ್ಸು ವಿಶುದ್ಧ ಸತ್ವ, ಅಥವಾ ನಿನ್ನ ಶಕ್ತಿ ವಿಶುದ್ಧ ತತ್ವ, ನಿನ್ನ ಸ್ವರೂಪ ವಿಶುದ್ಧ, ನಿನ್ನ ಧಾಮ ವೈಕುಂಠ ಲೋಕ ವಿಶುದ್ಧ ಸತ್ವ. ಪ್ರಾಕೃತ ಅಲ್ಲದು, ಅಪ್ರಾಕೃತ ಅಂತ ಅರ್ಥ. ವಿಶುದ್ಧ ಸತ್ವ ಅಂದರೆ ಅಪ್ರಾಕೃತ. ಶಾಂತ ಮತ್ತು ಮಂಗಲ ರೂಪವಾದದ್ದು. ಮಾಮುಪೇತ್ಯತ ಕೌಂತೇಯ ತದ್ಧಾಮ ಪರಮಂ ಮಮ ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕ ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಹೇಳಿದಲ್ಲ, ಧಾಮ ಶಬ್ದಕ್ಕೆ ಆ ಅರ್ಥ. ಅಲ್ಲಿ ಅನೇಕ ಅರ್ಥಗಳನ್ನು ಹೊಂದಿರುವ ಶಬ್ದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾವುದು ಕೂಡುತ್ತೆ ಅಂತೇಳಿ. ಶಾಂತಂ ತಪೋಮಯಂ, ತಪೋಮಯಂ ಅಂದ್ರೆ ತಪ ಆಲೋಚನೆ, ಪರಮಾತ್ಮನ ಆಲೋಚನೆ ಅಂದರೆ ಬೇರೆ ಅಲ್ಲ. ಯಶ್ಯ ಜ್ಞಾನಮಯಂ ತಪ, ಜ್ಞಾನಮಯವಾದ ತಪಸ್ಸು. ಸ್ವಸ್ಥ ರಜಸ್ತಮಸ್ಕಂ, ರಜೋಗುಣ ತಮೋಗುಣ ಮೆಟ್ಟಿ ನಿಂತಿರತಕ್ಕಂಥದ್ದು. ಮಾಯಾಮಯ ನಿನ್ನ ಇಚ್ಛೆಯಿಂದ ಕೂಡಿರದ ಹೊರತು ಬೇರೆ ಅಲ್ಲ. ಗುಣಸಂಪ ಅದು ಇನ್ನೊಂದು ಅರ್ಥ. ಮಾಯಾಮಯ ಅಯಂ ಗುಣಸಂಪ್ರವಾಹ, ಈ ಜಡ ಪ್ರಕೃತಿಯಿಂದ ಕೂಡಿದ ಗುಣ ಸಂಪ್ರಭಾವ ಇದೆಯಲ್ಲ, ನೈವೇದ್ಯ ದಿನದ ಯಾವುದೂ ಇಲ್ಲ, ನೀನು ನಿರ್ಗುಣ ಶಬ್ದಕ್ಕೆ ಅರ್ಥ ಅದು. ಅಂಥ ಗುಣ ನಿನಗಿದೆ, ಈ ಪ್ರಕೃತಿಯ ಗುಣ ಮಾತ್ರ ಯಾವುದು ನಿನಗಿಲ್ಲ. ಮಾಯಾಮಯವಾದ ಗುಣಗಳು ಅಂದರೆ ಪ್ರಾಕೃತವಾದ ಗುಣಗಳು ನಿನಗಿಲ್ಲ ಅನ್ನೋದನ್ನು ಒಪ್ಕೋತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅದು. ಆದ್ದರಿಂದ ಆ ನಿರ್ಗುಣ ಶಬ್ದಕ್ಕೆ ಇಲ್ಲೇ ಸ್ಪಷ್ಟ ಅರ್ಥ ಹೇಳಿದಂತೆ ಆಯಿತು. ಅಲ್ಲಿ ತಿಳಿಸ್ತಾರೆ, ಮಾಯಾಮಯ ಅಯಂ ಗುಣ ಸಂಪ್ರವಾಹ, ಮಾಯಾಮಯವಾದ ಗುಣ ಸಂಪ್ರವಾಹ ಅಂಬೋದು ನವಿದ್ಯತೆ, ನಿನ್ನಲ್ಲಿ ಇಲ್ಲವೇ ಇಲ್ಲ. ತ್ರಿಗುಣ ಸಂಬಂಧ ಅಯಂ ನೈ ತ್ವಯಿ ನವಿದ್ಯತೆ ಯಸ್ಮಾತ್ ತಸ್ಮಾದಿತಿ ಶೇಷ ಅಂತ ಹೇಳೋದಕ್ಕೆ ತ್ರೈಗುಣ್ಯವರ್ಜಿತಂ ಅಂತ ದೇವರನ್ನು ಕರೆದಿತ್ತು. ಇದರಲ್ಲಿ ನಿರ್ಗುಣ ಅಂತ ಎಲ್ಲೆಲ್ಲಿ ಕರೀತಾರೋ, ಪ್ರಾಕೃತ ಗುಣ ಇಲ್ಲ ಅಂತ ಅರ್ಥ. ಸಗುಣ ಅಂತ ಎಲ್ಲೆಲ್ಲಿ ಕರೀತಾರೋ, ಜ್ಞಾನಾನಂದಾದಿ ಅಪ್ರಾಕೃತ ಗುಣ ಇವೆ ಅಂತ ಅರ್ಥ. ಈ ಹೊಂದಾಣಿಕೆ ಮಾಡಲಿಕ್ಕೆ ಯಾರಿಗೂ ಆಗಿದ್ದಿಲ್ಲ, ಆಚಾರ್ಯ ತೋರಿಸ್ಕೊಟ್ಮೇಲೆ ಗೊತ್ತಾಯ್ತು ಅಷ್ಟೆ. ಆಚಾರ್ಯ ತೋರಿಸ್ಕೊಟ್ಟಿದ್ರು ನೋಡಿ, ಹೇಗೆ ಇರೋದನ್ನು ತೋರಿಸಿದ್ರು, ಇರೋದನ್ನೇ ನೋಡಿಬಿಟ್ಟು ಹೇಗಿದೆ ನೋಡಿ ಸ್ಪಷ್ಟವಾಗಿ ಅದು ಅರ್ಥ ಮಾಡಿಸ್ಕೊಟ್ರು. ನವಿದ್ಯತೆ ಅಗ್ರಹಣಾನುಬಂಧ, ನಿನಗೆ ಅಗ್ರಹಣ ಅನುಬಂಧ ವಿದ್ಯತೆ. ಅಗ್ರಹಣಂ ಅಜ್ಞಾನಂ ಅನುಬಂಧಾತೀತಿ ತಥಾ ಏತದುಕ್ತಂ ಭವತಿ. ನಿನಗೆ ಅಗ್ರಹಣ ಅಂದರೆ ಅಜ್ಞಾನ, ಅಜ್ಞಾನದ ಬಂಧಾದಿಗಳು ನಿನಗಿಲ್ವೇ ಇಲ್ಲ, ಅದು ನಮಗಿದೆ ನಿನಗಿಲ್ಲ. ಏನು ತಿಳ್ಕೊಂಡಿದ್ರು ಇಂದ್ರ ಇವರು ಮೊದಲು, ಏನು ಎಷ್ಟು ಹುಡುಗ ಎಷ್ಟು ಹಾರಾಡ್ತಾನೆ, ಎಷ್ಟು ಅಜ್ಞಾನ ಇದೆ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ತಿಳ್ಕೊಂಡಿದ್ದ. ಈಗ ಅರ್ಥ ಆಯ್ತು ನನಗೆ, ನಿನಗೆ ಅಗ್ರಹಣದ ಅನುಬಂಧ ಇಲ್ಲ, ನಿನಗೆ ಜ್ಞಾನಾಭಾವ ರೂಪ ಅಥವಾ ಅಜ್ಞಾನ ಬಂಧನ ರೂಪವಾದಂಥ ದುಃಖ ನಿನಗಿಲ್ಲ. ಎಕ್ಸ್ಪ್ಲೇನ್ ಮಾಡ್ತಾರೆ, ಏತದುಕ್ತಂ ಭವತಿ ಭಗವದಿಚ್ಛಾ ನಿಮಿತ್ತೋ ಹಿ ಸತ್ವಾದಿ ತ್ರಿಗುಣ ಸಂಪ್ರವಾಹೋ ಜೀವಜಾತಸ್ಯ ವಿದ್ಯತೆ ಇತಿ ತತ್ಕಾರ್ಯಂ ಅಜ್ಞಾನಮಪಿ ತತ್ರ ಸುತರಾಂ ಉಪಪದ್ಯತೆ. ಜೀವಲೋಕಕ್ಕೆ ಪ್ರಾಕೃತ ದೇಹ ಇರೋದ್ರಿಂದ ಅಜ್ಞಾನಾದಿಗಳೆಲ್ಲ ಕೂಡುತ್ತೆ. ಕಾಲತ್ರಯೇಪಿ ಭಗವದಿಚ್ಛೆಯ ನಿತರಾಂ ನಿಯಮ್ಯೋ ಹಿ ತ್ರಿಗುಣ. ಮೂರು ಕಾಲಗಳಲ್ಲೂ ಕೂಡ ಈ ಮೂರು ಗುಣಗಳ ಪ್ರಕೃತಿ ಎಂಬುದು ಪರಮಾತ್ಮನಿಂದ ನಿಯಮಿತವಾದದ್ದು. ಕಥಂ ಕಲು ತಮೇವ ಸಂಬದ್ಧಾತ್ ಅಂದರೆ ಯಾರ ಅಧೀನದಲ್ಲಿ ಈ ತ್ರಿಗುಣಗಳಿವೆಯೋ ಆ ತ್ರಿಗುಣ ಅವನ್ನ ಹ್ಯಾ ಕಟ್ಟಲಿಕ್ಕೆ ಸಾಧ್ಯ? ಅದಕ್ಕೆ ಪರಮಾತ್ಮ ಏನಲ್ಲ, ತ್ರಿಗುಣಾತೀತ. ಅವನು ತ್ರಿಗುಣಾತೀತ, ಅದನ್ನು ಹೇಳೋದಕ್ಕೇನೆ ಸತ್ವಮ್ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ಮಾಮೇಭ್ಯ ಪರಮವ್ಯಯಂ. ಗೊತ್ತಾಯ್ತಾ? ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹೇಹಿನಂ ಅವ್ಯಯಂ. ಈ ಸತ್ವಗುಣ ರಜೋಗುಣಾದಿ ಬಂಧನ ಯಾರಿಗಿದು? ದೇಹಿನಂ ನಿಬದ್ಧ, ದೇಹಿಗಳನ್ನು ಜೀವರನ್ನು ಕಟ್ಟುತ್ತೆ ಹೊರತು ನನ್ನ ಕಟ್ಟೋದಿಲ್ಲ ಅಂತ ಹೇಳ್ತಾನೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನಿಗೆ ಈ ಸತ್ವಾದಿ ಗುಣಗಳ ಬಂಧ ಇಲ್ಲ ಅಂಬುದು ಸ್ಪಷ್ಟ ಆಯಿತು. ತಪು ಧ್ವಸ್ತ ಅಂದರೆ ಏನು, ಏನರ್ಥ ಅದಕ್ಕೆ? ಧ್ವಸ್ತ ರಜಸ್ ಅಂದರೆ ಧ್ವಸ್ತ ರಜಸ್ತಮಸ್ಕಂ, ರಜಸ್ತಮಸ್ಸುಗಳನ್ನು ಧೂಳಿಪಟ ಮಾಡಿರತಕ್ಕಂಥ ಅಂತ ಅಷ್ಟೇ. ರಜಸ ರೋಗುಣ ತಮೋಗುಣ ಮೆಟ್ಟಿ ನಿಂತಿರತಕ್ಕಂತಹ ಅಂತ ಅರ್ಥ. ತೇ ಅಗ್ರಹಣಾನುಬಂಧ ನ ಕಾಲತ್ರಯೇಪಿ ಭಗವದಿಚ್ಛಯ ನಿತರಾಂ ನಿಮಮ್ಯೋ ಹಿ ತಪೋಮಯೇ ಪೂರ್ಣ ಜ್ಞಾನಾತ್ಮಕೇ ಚತ್ವಯಿ. ನೀನು ಪೂರ್ಣ ಜ್ಞಾನಾತ್ಮಕ, ಮೊದಲೇದೇನೋ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಅಪ್ರಾಕೃತ ಮತ್ತು ಗುಣಗಳಿಗೆ ಒಡೆಯ, ಇದು ಗುಣಗಳು ಬಂಧನೆ ಮಾಡೋದಿಲ್ಲ, ಮತ್ತು ಜ್ಞಾನ ರೂಪ ಅದಕ್ಕೆ ಅಜ್ಞಾನ ಬಂಧನ ಮಾಡೋದಿಲ್ಲ. ತ್ರಿಗುಣಗಳ ಬಂಧನ ಇಲ್ಲ, ಪ್ರಕೃತಿಗೆ ಸ್ವಾಮಿ ಆದ್ದರಿಂದ ಅಜ್ಞಾನದ ಬಂಧವಿಲ್ಲ, ಜ್ಞಾನ ಸ್ವರೂಪನಾದ್ದರಿಂದ ಎರಡು ಹೇಳ್ತಾರೆ ಆಚಾರ್ಯ ಉಪಾಧಿ ಖಂಡದಲ್ಲಿ. ಆ ಮಾತನ್ನು ಹೇಳಬೇಕಾದ್ರೆ ಅಜ್ಞತ ಅಖಿಲ ಸಂವೇತು ಘಟತೆ ನ ಕುತಶ್ಚನ. ಯಾರಿಗೂ ಅಜ್ಞಾನ ಹೇಳಿದ್ರೆ ಒಪ್ಪುವುದು, ದೇವರಿಗೆ ಅಜ್ಞಾನನ? ಯಾತಕ್ಕೆ ಸರ್ವಜ್ಞ ಅಂತ ಕರೆದ ಮೇಲೆ ಅಜ್ಞಾನ ಹೇಗೆ ಬರುತ್ತೆ ಆತನಿಗೆ? ಅದಕ್ಕೆ ಹೇಳ್ತಾರೆ ಇಲ್ಲಿ ನೀನು ಜ್ಞಾನಪೂರ್ಣನಾದ ತಪೋಮಯೇ ಪೂರ್ಣ ಜ್ಞಾನಾತ್ಮಕೇ ಚತ್ವಯಿ ಕಥಂ ಅಜ್ಞಾನಂ ಯುಜ್ಯೇತ ಇತಿ. ಅತ್ರ ಆಚಾರ್ಯೈ ವಿಶುದ್ಧ ಸತ್ವಂ ನಿರ್ಮಲ ಸತ್ವಗುಣಯುಕ್ತಂ ಇತ್ಯಾದಿ ಅಪವ್ಯಾಖ್ಯಾನ ಪ್ರತ್ಯಾಖ್ಯಾನಾಯ ಏವಂ ವ್ಯಾಖ್ಯಾಯಿ. ಅದಕ್ಕೆ ಆಚಾರ್ಯರು ಇಬ್ಬ ಕೆಲವರೆಲ್ಲ ಅಪಾರ್ಥ ಮಾಡಿದ್ದಾರಲ್ಲ, ಅದು ಖಂಡನೆ ಮಾಡೋದಕ್ಕೊಂದು ಈ ರೀತಿ ಅರ್ಥ ಬರೆದಿದ್ದಾರೆ. ವಿಶುದ್ಧ ಸತ್ವಂ ವಿಗತ ಶುದ್ಧ ಸತ್ವಂ ಅಂತ ಅರ್ಥ. ಶುದ್ಧ ಸತ್ವನೂ ದೇವರಲ್ಲಿಲ್ಲ, ರಜೋಗುಣಾದಿಗಳೂ ಇಲ್ಲ ಅಂತ ಅರ್ಥ. ವಿ ಶಬ್ದಕ್ಕೆ ವಿಗತ ಅಂತ ಅರ್ಥ. ಯಸ್ಮಾತ್ ತ್ರಿಗುಣ ಸಂಬಂಧಿ ತ್ವಯಿ ಸಂಬಂಧ ತ್ವಯಿ ನ ವಿದ್ಯತೆ ಯತ್ರ ಅಗ್ರಹಣಂ ಅನುಬದ್ಧಂ ತಪೋಮಯಂ ಜ್ಞಾನಾತ್ಮಕಂ ಇತಿ. ಆಚಾರ್ಯ ತಾತ್ಪರ್ಯವನ್ನು ಕೋಟ್ ಮಾಡಿ ಆಚಾರ್ಯರು ಅಪವ್ಯಾಖ್ಯಾನ ಖಂಡನೆ ಮಾಡೋದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಅಂತ ಹೇಳಿ. ವಿಶುದ್ಧ ಸತ್ವಂ ತವಧಾಮ ಶಾಂತಂ ತಪೋಮಯಂ ಧಸ್ತ ರಜಸ್ತಮಸ್ಕಂ ಮಾಯಾಮಯೋಯಂ ಗುಣಸಂಪ್ರವಾಹೋ ನ ವಿದ್ಯತೆ ತೇ ಅಗ್ರಹಣಾನುಬಂಧ ಕುತೋ ನು ತದ್ಧೇ ತವ ಈಶ ಮನ್ಯು ಲೋಭಾದಯೋ ಯೇ ಅಬುಧ ಲಿಂಗ ಭಾವಾ ಅಥಾಪಿ ದಂಡಂ ಭಗವಾನ್ ಬಿಭರ್ತಿ ಧರ್ಮಸ್ಯ ಗುಪ್ತೈ ಖಲ ನಿಗ್ರಹಾಯ. ಆ ಕುತೋನು ತದ್ಧೇ ತವ ಈಶ ಮನ್ಯು ಲೋಭಾದಯ. ನಿನಗೆ ತ್ರಿಗುಣ ಸಂಬಂಧನೇ ಇಲ್ಲ, ಅಜ್ಞಾನನೇ ಇಲ್ಲ ಅಂದಮೇಲೆ ಅದರಿಂದ ಹುಟ್ಟತಕ್ಕಂತಹ ಮನ್ಯು ಲೋಭಾದಯ ಕುತಃ. ಮನ್ಯು ಅಂದರೆ ಕೋಪ, ಲೋಭ ಕಾಮಕ್ರೋಧ ಎಲ್ಲಿಂದ ನೀನು ಬರಬೇಕೀಗ? ಅರ್ಥ ಆಯ್ತಾ? ಈಗ ಲೋಮ ಬಂದು, ಉದಾಹರಣೆಗೆ ಯಾವುದೇ ಒಂದು ಕೆಲವರು ಇರ್ತಾರೆ, ಯಾವುದೇ ಒಂದು ಔಷಧಿ ರೋಗ ಬರ್ತಾ ಔಷಧಿದೊಳಗೆ ಹೋಗೋದಿಲ್ಲ. ಯಾಕೆಂದರೆ ರೋಗ ಬರೋದು ಯಾವಾಗ? ನಿಷಿದ್ಧ ಪದಾರ್ಥ ತೊಗೊಂಡ್ರೆ. ಅದೇ ಇಲ್ಲ ಅಂದರೆ ಯಾಕೆ ತೊಗೋತೀರಿ ಅಂತಾರಲ್ಲ, ಹಾಗೆ ಅರ್ಥ ಆಯ್ತೆ. ಕಣ್ಣಲ್ಲಿ ನೀರು ಕುಡಿಯೋದಿಲ್ಲ, ಕಣ್ಣಲ್ಲಿ ತಿಂಬೋದಿಲ್ಲ ಅಂದಮೇಲೆ ಈ ಬೇರೆ ರೀತಿ ರೋಗ ಬರೋ ಚಾನ್ಸ್ ಇಲ್ಲ, ಯಾಕೆ ತೊಗೋತೀರಿ ಅಂತಾರಲ್ಲ. ಆ ರೀತಿಯೊಳಗೆ ಪರಮಾತ್ಮನಿಗೆ ತ್ರಿಗುಣಗಳ ಬಂಧ ಇಲ್ಲ, ಅಜ್ಞಾನದ ಬಂಧ ಇಲ್ಲ ಅಂದಮೇಲೆ ಅವುಗಳಿಂದ ಹುಟ್ಟತಕ್ಕಂಥವುಗಳು ಕಾಮಕ್ರೋಧಾದಿಗಳು, ಇವರು ರೂಟ್ ಔಟ್ ಇರೋ ಚಾನ್ಸಸ್ಸೇ ಇಲ್ಲ. ಅರ್ಥ ಆಯ್ತು. ಮೂಲ ಕಾರಣನೇ ಹೋದ ಮೇಲೆ ಇನ್ನು ಇವನ ಮೇಲೆ ಎಂದ ಬರುತ್ತೆ. ಈಗ ದೇವರಲ್ಲಿ ದೋಷಗಳಿಲ್ಲ ಅಂಬ ನಿದರ್ಶನ. ದೋಷಗಳಿಗೆ ಮೂಲವಾದದ್ದು ಪ್ರಕೃತಿಯ ಬಂಧನ, ಅಜ್ಞಾನದ ಒಂದು ಕಾರಣ. ಅವೆರಡೂ ದೇವರಲ್ಲಿಲ್ಲ ಅಂದಮೇಲೆ ಎಂದೂ ದೇವರಲ್ಲಿ ದೋಷಗಳಿಲ್ಲ. ಇದು ನಿರ್ದೋಷತ್ವ ಸಮರ್ಥನೆ ಆಯ್ತು. ಈಗ ಅದು ಗುಣಪೂರ್ಣತ್ವ ಸಮರ್ಥನೆ ಅಲ್ಲಿ ಆಯಿತು, ನಿರ್ದೋಷತ್ವ ಇಲ್ಲಿ ಮಾಡ್ತಾ ಇತ್ತು. ಈ ಅಬುಧ ಲಿಂಗಭಾವಾಹ ಇವೆಲ್ಲ ಯಾರಿಗಿದು? ಅಬುಧರಿಗೆ. ಅಜ್ಞಾನಿಗಳಿರ್ತಕ್ಕಂಥ ಲಕ್ಷಣ ಸೂಚಿಸತಕ್ಕಂಥ ವಸ್ತುಗಳೇ ಹೊರತು ಜ್ಞಾನಿಗಳಿರ್ತಕ್ಕಂಥವುಗಳಲ್ಲ ಇವೆಲ್ಲ ಕೂಡ. ಇಂದ್ರದೇವ ಸ್ತೋತ್ರ ಮಾಡ್ತಾ ಕೃಷ್ಣನಿಗೆ ಹೊಳೆತಿರ್ಬೇಕಾದ್ರೆ ವೇದಗಳು ಇಂದ್ರ ಸೂಕ್ತ ಅಂತ ಬರುತ್ತಲ್ಲ, ಅದು ಈ ಇಂದ್ರ ಬಗ್ಗೆ ಹೇಳೋ ಚಾನ್ಸಸ್ ಇಲ್ಲ. ಯಾತಕ್ಕೆ? ಇವ್ರು ಒಪ್ಕೊಂಡ್ಬಿಟ್ಟಿದ್ರೆ ಅಲ್ಲ, ನೀನು ದೊಡ್ಡವನ ಅಲ್ಲ ಅಂತ ಹೇಳಿದ ಮೇಲೆ ಇಂದ್ರ ಶಬ್ದ ವಾಚ್ಯತ್ವ ಯಾರಿಗೆ? ಅಲ್ಲಿ ದೇವರಿಗೆ ಹೊರತು ಇವರಿಗೆ ಅಲ್ಲ. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಭಾಗವತ ಪುರಾಣ ಓದಿದ ಮೇಲೆ ವೇದಗಳಲ್ಲಿ ಬಂದಂಥ ಇಂದ್ರ ಈ ಇಂದ್ರ ದೇವರಲ್ಲ ಅಂತ ಗೊತ್ತಾಗ. ಮುಖ್ಯೇಂದ್ರ ಅಂದ್ರೆ ಸಾಕ್ಷಾತ್ ನಾರಾಯಣನೇ ಅಂತ ತಾತ್ಪರ್ಯ. ಆದರೆ ಇನ್ನಾದ್ರೆ ಯಾವ ಇಂದ್ರ? ಆಗ ಯಜ್ಞನಾಮಕ ಇಂದ್ರ ಆತ್ಗನ್ವಯನೇ ಹೊರತು ಈ ಇಂದ್ರ ದೇವರಿಗೆ ಅಲ್ಲ. ಅದೆಲ್ಲ ತಿಳ್ಕೊಂಡಿರ್ಬೇಕು. ಈ ಅಬುಧ ಲಿಂಗಭಾವಾಹ, ಅಬುಧಾನಾಂ ಲಿಂಗಭಾವಾಹ, ಅಬುಧರಿಗೆ ತಿಳುವಳಿಕೆ ಇಲ್ಲದವರಿಗೆ ಇರ್ತಕ್ಕಂಥವುಗಳು ಇವೆಲ್ಲ ಕೂಡ ನೀನು ಏನು ಬರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಮುಂದೆ ಹೇಳ್ತಾರೆ, ಪಿತಾ ಅಥಾಪಿ ದಂಡಂ ಭಗವಾನ್ ಬಿಭರ್ತಿ. ನೀನು ದಂಡವನ್ನು ನಮ್ಮತ್ತವನ್ನು ಕೊಡ್ತೀಯ. ಈಗ ನೀನೇ ಏನು ಮಾಡಬೇಕಾದ್ರೆ, ಏನು ಕೃಷ್ಣ ಏನು ಮಾಡಬೇಕಾಯ್ತು ಬೇಕಾದ್ರೆ? ಆಫ್ಟರ್ ಆಲ್ ಇಂದ್ರೆ ಏನೋ ಮಾಡಿದೆ, ಇಗ್ನೋರ್ ಮಾಡಿಬಿಡಬೇಕಾಯ್ತು ಬೇಕಾದ್ರೆ. ಆದರೆ ಇಗ್ನೋರ್ ಮಾಡಲಿಲ್ಲ, ಏನು ಮಾಡಿದೆ ನೀನೀಗ? ನಮಗೆ ದಂಡ ಕೊಟ್ಟಿದ್ದೀನಿ ನೀನು. ಯಾತಕ್ಕೆ? ಧರ್ಮಸ್ಯ ಗುಪ್ತೈ ಕಲನಿಗ್ರಹಾಯ. ಧರ್ಮನ ರಕ್ಷಣೆ ಮಾಡಬೇಕು, ದುಷ್ಟರನ್ನು ನಿಗ್ರಹ ಮಾಡಬೇಕು ಅಂತ ತೋರಿಸೋಕ್ಕೋಸ್ಕರ ಮಾಡಿದ್ದೇ ಹೊರತು. ಉದಾಹರಣೆಗೆ ಇವರು ಸಾಮಾನ್ಯ ನಾಯಿಬಗಳು ದೇವಲೋಕ ಹಾಳೆ ಅಂತ ಹೇಳ್ತಾರೆ. ಅದೇನು ದೇವಲೋಕದವ್ರು ಬಂದು ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ ಅದ್ರ ಮೇಲೆ? ಯಾತಕ್ಕೆ? ಜಸ್ಟ್ ಇಗ್ನೋರ್ ಮಾಡಿಬಿಡ್ತಾರೆ ಹೋಗ್ತಾನೆ. ಅಂತ ಹೊತ್ತಿನಲ್ಲಿ ಏನು ಮಾಡ್ಬೋದು? ಎಲ್ಲ ಯಾರೇ ಏನು ಮಾಡಿದ್ರು ದೇವ್ರಿಗೆ ಕೇರ್ ಮಾಡಬೇಕಾಗಿಲ್ಲ. ಆದ್ರೆ ಯಾಕೆ ಮಾಡ್ತಾನೆ ಪರಮಾತ್ಮ? ದುಷ್ಟ ದುರ್ಯೋಧನಾದಿಗಳು ಬೈದರೆ ಏನು, ಶಿಶುಪಾಲ ಬೈದರೆ ಏನು, ಏನಾಗುತ್ತೆ ದೇವರಿಗೆ? ಯಾಕೆ ನಿಗ್ರಹ ಮಾಡಬೇಕು ಶಿಶುಪಾಲನ ಹಾಗಿದ್ರೆ? ಅದಕ್ಕೆ ಹೇಳ್ತಾರೆ, ಧರ್ಮಸ್ಯ ಗುಪ್ತೈ ಕಲ ನಿಗ್ರಹಾಯ. ದುಷ್ಟರ ನಾಶ ಆಗಬೇಕು, ಧರ್ಮ ಉಳಿಬೇಕು ಅಂತ ಮಾಡ್ತೀಯ ಹೊರತು ನಿನಗೆ ಯಾವ ಲೇಪನೂ ಇಲ್ಲೇ ಇಲ್ಲ. ಅದರಿಂದಾಗಿನೇ ನಿಂದಾದಿಗಳ ಲೇಪ ಕೂಡ ಇಲ್ಲ ಅಂತ ಅರ್ಥ. ಸಾಧುನ ವಿನಾಶ ಆಯಿತು ದುಷ್ಕೃತ. ಅದೇನೆ ಅಥಾಪಿ ದಂಡಂ ಭಗವಾನ್ ಬಿಭರ್ತಿ ಧರ್ಮಸ್ಯ ಗುಪ್ತೈ ಕಲ ನಿಗ್ರಹಾಯ. ಆದೋ ಗುಣ ಸಂಪ್ರವಾಹೇಣ ತದುತ್ತಮ ಆಚಾರ್ಯೈ. ಈಗ ಆಚಾರ್ಯ ಮಾತ್ರ ಕೋಟ್ ಮಾಡ್ತಾರೆ, ಪುನರ್ಗುಣ ಸಂಪ್ರಹಾರಸ್ಯ ಕಾರಣತ್ವಾ ತದ್ಧೇತವ ಇತಿ. ಅಥಾಪಿ ಕ್ರೋಧಾದ್ಯಭಾವೇಪಿ ಭಗವಾನ್ ಭವಾನ್ ದಂಡಂ ಉಪದೇಶಾದಿ ರೂಪಂ ಸತಾಂ ಹಿಂಸಾರೂಪಂ ಚ ಅಸತಾಂ ಬಿಭರ್ತಿ. ಸಜ್ಜನರಿಗೆ ಉಪದೇಶಾದಿಗಳಾಗಬೇಕು, ದುರ್ಜನರಿಗೆ ದಂಡನೆ ಆಗಬೇಕು, ಹಿಂಸೆ ಆಗಬೇಕು. ದಂಡೋಸ್ತ್ರಿ ಶಾಸನೇ ರಾಜ್ಞಾಂ ಇತ್ಯಾದಿ ಕೋಟ್ ಮಾಡಿಬಿಟ್ಟು ಧರ್ಮಸ್ಯ ಇದೆ, ಧರ್ಮಸ್ಯ ಗುಪ್ತೈ ರಕ್ಷಾಯೈ ಧರ್ಮಹಿಂಸನ ಶೀಲಾನಾಂ ಕಲಾನಾಂ ನಿಗ್ರಹಾಯ ಸಂಹಾರಾಯ ಅಂತ. ಪಿತಾ ಗುರುಸ್ತ್ವಂ ಜಗತಾ ಮಧೀಶೋ ದುರತ್ಯಯ ಕಾಲ ಉಪಾತ್ತ ದಂಡ ಹಿತಾಯ ನೆಚ್ಛಾನು ತನುಚ್ಛಾತನುಭಿಸ್ ಸಮೀಹಸೆ ಮಾನಂ ವಿಧುನ್ವನ್ ಜಗದೀಶ ಮಾನಿನಾಂ. ಈಗ ತಮ್ಮ ಅನುಭವ ಹೇಳ್ಕೊತಾರೆ, ಅದೆಲ್ಲ ನಾಳೆ ಕಟ್ಟಿರು. ಕೆಲವು ಪೂರ್ವ ಸ್ತೋತ್ರಗಳಿವೆಲ್ಲ ಕೂಡ ಅದನ್ನು ನೆನಪಿಟ್ಕೊಂಡ್ರೆ ಇಂಥ ಸ್ತೋತ್ರಗಳಿಂದ ಸಿದ್ಧಿ ಬರ ಜಾಸ್ತಿ. ಯಾವುದೇ ಪುರುಷೇಯ ಸೂಕ್ತಗಳ ಸ್ತೋತ್ರಗಳಿಗಿಂತ ಪುರಾಣ ಸ್ತೋತ್ರಗಳೆಲ್ಲ ಬಹಳ ಮುಖ್ಯ. ಒಂದೇದಾಗಿ ಆ ದೇವತೆಗಳು ಮಾಡಿದ್ದು ಎಳೆ ವೇದವ್ಯಾಸರು ಬರೆದಿದ್ದ, ಆಮೇಲೆ ಅದು ಬರೆದಿದ್ದು ವೇದವ್ಯಾಸರು ಅಂದಮೇಲೆ ವರ್ಡಿಂಗ್ಸ್ ಎಲ್ಲ ಇವ್ರದ್ದು, ವಿಷಯ ಎಲ್ಲ ಅವ್ರದ್ದು. ಆದ್ದರಿಂದಾಗಿನೇ ಅಷ್ಟು ಮಹತ್ವ ಬರುತ್ತೆ, ಅದು ಗಮನಿಸಿರ್ಬೇಕು ಯಾವಾಗ. ಹಾಂ, ಯಾರ ಯಾರ